ओम शांति।
आप रात्रि रात है
ಇವತ್ತಿನ ರಾತ್ರಿ ಕ್ಲಾಸ್ ಆಗಿದೆ 16 ಜೂನ್ 1968. ತನ್ನನ್ನು ಸಾರೂಪ ಆತ್ಮ ಅಂತ ತಿಳಿದು ಸೋದರ ಸೋದರ ಅಂತ ನೋಡು. ತನ್ನನ್ನು ಕೂಡ ಸ್ಟಾರ್ ಎಂದು ತಿಳಿದುಕೋ. ಭ್ರುಕುಟಿಯ ಮಧ್ಯದಲ್ಲಿ ನಾನು ಆತ್ಮ ಸ್ಟಾರ್ ಸ್ವರೂಪ ಆಗಿದ್ದೇನೆ. ಹೇಗೆ ಗೀತೆಯಲ್ಲಿ ಹೇಳಿದ್ದಾರೆ, ಧ್ರುವೋರ್ ಮಧ್ಯೆ ಪ್ರಾಣಂ ಆವೇಶ ಸಮಯ. ಯಾವಾಗ ಅಂತಿಮ ಸಮಯ ಬರುತ್ತದೆ ಆಗ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮವನ್ನು ಧ್ಯಾನ ಮಾಡಬೇಕು. ಆತ್ಮವನ್ನು ನಿಜವಾದ ಸ್ವರೂಪದಲ್ಲಿ ಧ್ಯಾನ ಮಾಡಬೇಕಾಗಿದೆ. ಆತ್ಮ ಜ್ಯೋತಿ ಸ್ವರೂಪ ಆಗಿದೆ, ಅದರ ಬೆಳಕು ಕಣ್ಣುಗಳಿಂದ ಹೊರಡುತ್ತೆ. ಎಂದಿಗೆ ಆತ್ಮ ಶರೀರದಿಂದ ಹೊರಗೆ ಹೊರಟು ಹೋಗುತ್ತದೆ ಆಗ ಕಣ್ಣುಗಳ ಜ್ಯೋತಿ ಸಮಾಪ್ತಿಯಾಗುತ್ತದೆ. ತನ್ನನ್ನು ಕೂಡ ಆತ್ಮ ಎಂದು ತಿಳಿಯಬೇಕು ಮತ್ತು ಬೇರೆಯವರಿಗೂ ಆತ್ಮಿಕ ರೂಪದಲ್ಲಿ ನೋಡಬೇಕು. ಭ್ರುಕುಟಿಯ ಮಧ್ಯದಲ್ಲಿ ಈ ಧರಣಿಯ ನಕ್ಷತ್ರಗಳು ಹೊಳೆಯುತ್ತಿವೆ. ಯಾರಿಗಾದರೂ ತಿಳಿಸಿ, ಆ ತ್ರಿಮೂರ್ತಿಗಳ ಬಗ್ಗೆಯೂ ತಿಳಿಸಿ. ತ್ರಿಮೂರ್ತಿ ಶಿವ ಅಂತ ಹೇಳಲಾಗುತ್ತೆ. ಶಿವ ಜ್ಯೋತಿರ್ಲಿಂಗಮ ಆಗಿದ್ದಾರೆ. ಲಿಂಗ ಅರ್ಥಾತ್ ಗುರುತು, ಜ್ಯೋತಿಯ ಲಿಂಗ. ಹೇಗೆ ನಾವು ಆತ್ಮಗಳು ಜ್ಯೋತಿರ್ಲಿಂಗಮ ಆಗಿದ್ದೇವೆ, ಹಾಗೆ ಆ ಪರಮಪಿತ ಪರಮಾತ್ಮ ಕೂಡ ಜ್ಯೋತಿರ್ಲಿಂಗಮ ಆಗಿದ್ದಾರೆ. ಆದರೆ ಅವರು ಜನನ ಮರಣ ಚಕ್ರದಿಂದ ಭಿನ್ನ ಆಗಿದ್ದಾರೆ. ನಾವು ಆತ್ಮಗಳು ಜನನ ಮರಣ ಚಕ್ರದಲ್ಲಿ ಬರುವವರು. ಒಂದು ವೇಳೆ ಅವರು ಕೂಡ ಈ ಸೃಷ್ಟಿಯಲ್ಲಿ ಜನನ ಮರಣ ಚಕ್ರದಲ್ಲಿ ಬರೋದಕ್ಕೆ ಶುರು ಮಾಡಿದರೆ ಆಗ ನಮಗೆ 84 ಜನ್ಮಗಳ ಜ್ಞಾನ ಕೊಡುವವರು ಯಾರೂ ಕೂಡ ಇಲ್ಲ.
जैसे अर्जुन से भगवान ने कहा अर्जुन मैं तेरे आगे पीछे के जन्मों को जानता हूँ परंतु तू नहीं जानता।
ಹೇಗೆ ಅರ್ಜುನನಿಗೆ ಭಗವಂತನು ಹೇಳಿದನು, ಹೇ ಅರ್ಜುನ, ನಾನು ನಿನ್ನ ಹಿಂದಿನ ಮುಂದಿನ ಜನ್ಮಗಳನ್ನು ತಿಳಿದಿದ್ದೇನೆ, ಆದರೆ ನೀನು ತಿಳಿದುಕೊಂಡಿಲ್ಲ. ಏಕೆಂದರೆ ನಾವು ಆತ್ಮಗಳು ಜನನ ಮರಣ ಚಕ್ರದಲ್ಲಿ ಬರುವ ಕಾರಣ ಪೂರ್ವ ಜನ್ಮದ ವಿಷಯ ಮರೆತು ಹೋಗುತ್ತೇವೆ. ಆದರೆ ಆ ಪರಮಪಿತಾ ಪರಮಾತ್ಮ ಜ್ಯೋತಿ ಬಿಂದು ಅಂತೂ ಜನನ ಮರಣ ಚಕ್ರದಲ್ಲೇ ಬರೋಲ್ಲ. ಆದ್ದರಿಂದ ಅವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ನಿಜವಾದ ಜ್ಞಾನವನ್ನು ತಿಳಿದುಕೊಂಡವರು ಆಗಿದ್ದಾರೆ. ಅವರು ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ನಮಗೂ ಹೇಳುತ್ತಾರೆ. ನೀವು ಆತ್ಮ ಆಗಿದ್ದೀರಾ, ಆತ್ಮದ್ದು ಕೂಡ ಮೂರು ಕಾರ್ಯಗಳು ಇವೆ. ಯಾವಾಗ ಆತ್ಮ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತದೆ ಆಗ ದಿವ್ಯ ಗುಣಗಳ ಧಾರಣೆಯನ್ನು ಮಾಡುತ್ತದೆ. ಏನು ದುಷ್ಟ ಗುಣಗಳು ಇವೆ, ಅವಗುಣಗಳು ಇವೆ, ಅವುಗಳ ತ್ಯಾಗ ಮಾಡುತ್ತದೆ, ಅವುಗಳ ವಿನಾಶ ಮಾಡುತ್ತದೆ. ಮತ್ತು ಯಾವ ಶ್ರೇಷ್ಠ ಗುಣಗಳನ್ನು ಧಾರಣೆ ಮಾಡಿಕೊಂಡಿದೆ, ದಿವ್ಯ ಗುಣಗಳು, ದೇವತೆಯ ಗುಣಗಳು ಅವುಗಳ ಪಾಲನೆಯ ಕೆಲಸವನ್ನು ಮಾಡುತ್ತದೆ. ಪ್ರತಿಯೊಂದು ಆತ್ಮ ಈ ಮೂರು ಕಾರ್ಯಗಳನ್ನು ಮಾಡುತ್ತದೆ. ಹಾಗೆಯೇ ಜ್ಯೋತಿ ಬಿಂದು ಬಿಂದು ಆತ್ಮಗಳ ತಂದೆ ಪರಮಪಿತಾ ಪರಮಾತ್ಮ ಶಿವ ಅವರೂ ಕೂಡ ಈ ಸೃಷ್ಟಿಯಲ್ಲಿ ಬಂದು ಮೂರು ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ಯಾವುದೇ ಕಾರ್ಯ ಆಗ ಆಗುತ್ತೆ ಯಾವಾಗ ಶರೀರ ಇರುತ್ತೆ. ಶಿವ ಜ್ಯೋತಿ ಬಿಂದುವಿಗೆ ತನ್ನ ಶರೀರವೇ ಇಲ್ಲ. ಹಾಗಾದರೆ ಹೇಗೆ ಕಾರ್ಯ ಮಾಡುತ್ತಾರೆ? ಹೇಗೆ ಹೊಸ ಸೃಷ್ಟಿಯ ಸ್ಥಾಪನೆಯನ್ನು ಮಾಡುತ್ತಾರೆ? ಹೇಗೆ ಹಳೆಯ ದುರ್ಗುಣಗಳುಳ್ಳ ತಮೋ ಪ್ರಧಾನ ಪ್ರಪಂಚದ ಕಲಿಯುಗಿ ಪ್ರಪಂಚದ ವಿನಾಶವನ್ನು ಮಾಡುತ್ತಾರೆ? ಹೇಗೆ ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತದೆ? ಆ ಶಿವ ಗರ್ಭದಿಂದ ಬಲೆ ಜನ್ಮ ತೆಗೆದುಕೊಳ್ಳದೆ ಇರಬಹುದು.
ಪ್ರವೇಶ
ಆದರೆ ಹೇಗೆ ಗೀತೆಯಲ್ಲಿ ಒಂದು ಶಬ್ದ ಬಂದಿದೆ ಪ್ರವೇಶಿತು?
ಮನುಷ್ಯ
ಹೇಗೆ ಆತ್ಮಗಳು ಮನುಷ್ಯ ಆತ್ಮಗಳು ಯಾವಾಗ ಸೂಕ್ಷ್ಮ ಶರೀರ ಧಾರಣೆ ಮಾಡುತ್ತಾರೆ ಆಗ ಯಾರನ್ನಾದರೂ ಪ್ರವೇಶ ಮಾಡುತ್ತಾರೆ? ಭೂತ ಪ್ರೇತ ಪ್ರವೇಶ ಮಾಡುತ್ತಾರೆ ಅಲ್ವಾ? ಭೂತ ಪ್ರೇತ ಆತ್ಮಗಳು ಪ್ರವೇಶ ಮಾಡುತ್ತವೆ ಅಂದ ಮೇಲೆ ನಾನು ಪ್ರವೇಶ ಮಾಡುವುದಕ್ಕೆ ಆಗುವುದಿಲ್ಲವಾ? ನಾನು ಕೂಡ ಪ್ರವೇಶ ಮಾಡುತ್ತೇನೆ. ಆದರೆ ಈ ರೀತಿ ಇರುವುದಿಲ್ಲ. ನಾನು ಕಣ ಕಣದ ತರಹ ಪಾತ್ರವನ್ನು ಮಾಡುವಂತಹ ಸಾಮಾನ್ಯ ಆತ್ಮರಲ್ಲಿ ಪ್ರವೇಶ ಮಾಡುತ್ತೇನೆ. ಇಲ್ಲ, ಈ ಮನುಷ್ಯ ಸೃಷ್ಟಿ ಒಂದು ರಂಗಮಂಚ ಆಗಿದೆ. ಈ ರಂಗಮಂಚದಲ್ಲಿ ಪಾತ್ರ ಮಾಡುವ ಯಾರೆಲ್ಲ 500-700 ಕೋಟಿ ಮನುಷ್ಯ ಆತ್ಮರು ಇದ್ದಾರೆ, ಆ ಮನುಷ್ಯ ಆತ್ಮಗಳಲ್ಲಿ ಯಾರು ಹೀರೋ ಪಾತ್ರಧಾರಿ ಆತ್ಮ ಇದ್ದಾರೆ? ನಾನು ಅವರಲ್ಲಿ ನಿಶ್ಚಿತ ರೂಪದಲ್ಲಿ ಪ್ರವೇಶ ಮಾಡುತ್ತೇನೆ. ಮತ್ತು ಪ್ರವೇಶ ಮಾಡಿ ಈ ಜ್ಞಾನವನ್ನು ಕೊಡುತ್ತೇನೆ. ನಾನು ಬ್ರಹ್ಮನ ಮೂಲಕ ಹೊಸ ಸೃಷ್ಟಿಯ ಸ್ಥಾಪನೆ ಮಾಡುತ್ತೇನೆ. ಮೊದಲು ಹಳೆಯದಾದ ಶೂದ್ರರ ಸೃಷ್ಟಿಯನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತೇನೆ. ಸಂಖ್ಯಾನ ಕ್ರಮದಿಂದ ಬ್ರಾಹ್ಮಣರು ತಯಾರು ಆಗುತ್ತಾರೆ. 9 ಶ್ರೇಣಿಯ ಬ್ರಾಹ್ಮಣರು. ಮತ್ತು ಬ್ರಾಹ್ಮಣರಿಗೆ ಮತ್ತೆ ವಿದ್ಯೆ ಓದಿಸಿ ದೇವತೆ ಮಾಡುತ್ತೇನೆ. ಬ್ರಾಹ್ಮಣ ಎಂದು ಅವರಿಗೆ ಹೇಳಲಾಗುತ್ತದೆ. ಯಾರು ಪರಮಪಿತ ಪರಮಾತ್ಮ ಶಿವನ ಮಹಾವಾಕ್ಯಗಳನ್ನು ಬ್ರಹ್ಮನ ಮುಖದಿಂದ ಬ್ರಹ್ಮನ ಮುಖದಿಂದ ಬಂದಿರುವ ವೇದವಾಣಿಗೆ ಗಮನ ಕೊಡುತ್ತಾರೆ. ಬ್ರಹ್ಮನ ಮುಖದ ಮೂಲಕ ಜನ್ಮ ಪಡೆದಿರುವ ಕಾರಣದಿಂದ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಅಂತ ಹೇಳಲಾಗುತ್ತದೆ. ಮುಖದಿಂದ ಬಂದಿರುವ ಜ್ಞಾನದಿಂದ ಹುಟ್ಟುತ್ತಾರೆ. ಪ್ರಜಾಪಿತ ಬ್ರಹ್ಮನನ್ನು ತನ್ನ ತಾಯಿ ತಂದೆ ಎಂದು ತಿಳಿದುಕೊಳ್ಳುತ್ತಾರೆ.
ಬ್ರಾಹ್ಮಣ
ಈ ದೇಹದ್ದಿನ ಸೃಷ್ಟಿಯನ್ನು, ಬ್ರಾಹ್ಮಣರಿಂದ ದೇವತೆಗಳು ಆಗುವಂತಹ ಸೃಷ್ಟಿಯನ್ನು ಪರಮಪಿತ ಪರಮಾತ್ಮ ಶಿವ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾರೆ. ನಂತರ ಬ್ರಾಹ್ಮಣರಲ್ಲಿ ಯಾರೆಲ್ಲ ಜ್ಞಾನವನ್ನು ಧಾರಣೆ ಮಾಡುವಂತಹ ಆತ್ಮಗಳು ಇದ್ದಾರೆ, ಈಶ್ವರೀಯ ವಿದ್ಯೆ ಓದುವ ಆತ್ಮಗಳು ಇದ್ದಾರೆ, ಅವರು ಸಂಖ್ಯಾನುಕ್ರಮದಿಂದ ಇರುತ್ತಾರೆ. ಹೇಗೆ ಯಾವುದೇ ಶಾಲೆ ಕಾಲೇಜ್ಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಂಖ್ಯಾನುಕ್ರಮದಲ್ಲಿ ಇರುತ್ತಾರೆ, ಕೆಲವರು ಮೊದಲನೇ ಶ್ರೇಣಿಯಲ್ಲಿ ಪಾಸ್ ಆಗುವರು, ಕೆಲವರು ಎರಡನೇ ಶ್ರೇಣಿಯಲ್ಲಿ, ಕೆಲವರು ಮೂರನೇ ಶ್ರೇಣಿಯಲ್ಲಿ, ಕೆಲವರು ನಾ ಪಾಸ್ ಆಗುತ್ತಾರೆ. ಹಾಗೆಯೇ ಆ ಪರಮಪಿತ ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದು ಬ್ರಹ್ಮನ ಮೂಲಕ ಬ್ರಾಹ್ಮಣ ಸೃಷ್ಟಿಯ ರಚನೆ ಮಾಡುತ್ತಾರೆ. ಆ ಬ್ರಾಹ್ಮಣರಲ್ಲಿ ಎಲ್ಲರೂ ಒಂದೇ ತರಹದ ಬ್ರಾಹ್ಮಣರು ಇರುವುದಿಲ್ಲ. ರಾವಣ ಕುಂಭಕರ್ಣ ಮೇಘನಾಭರಂತಹ ಅತ್ಯಾಚಾರಿ ಬ್ರಾಹ್ಮಣರು ಆಗಿದ್ದರು. ಏಕೆಂದರೆ ಬ್ರಾಹ್ಮಣರು ಒಂದಕ್ಕಿಂತ ಒಂದು ಉನ್ನತ ಶ್ರೇಣಿಯವರು ಆಗಿರುತ್ತಾರೆ, ಹಾಗೂ ಕೆಳಮಟ್ಟದ ನಿಕೃಷ್ಟ ಶ್ರೇಣಿಯ ಬ್ರಾಹ್ಮಣರು ಕೂಡ ಇರುತ್ತಾರೆ. ಕೆಲವು ಬ್ರಾಹ್ಮಣರು ಹೀಗೆ ಇರುತ್ತಾರೆ, ಏನನ್ನು ಹೇಳುತ್ತಾರೆ ಅದನ್ನು ಮಾಡುತ್ತಾರೆ. ಹೇಳುತ್ತಾರೆ, ಮಾಡುತ್ತಾರೆ ಮತ್ತು ಬೇರೆಯವರಿಂದ ಮಾಡಿಸುತ್ತಾರೆ. ಅವರು ಹೇಳುವುದು ಮಾಡುವುದು ಒಂದೇ ಆಗಿರುತ್ತದೆ. ಕೆಲವರು ಹೀಗಿರುತ್ತಾರೆ, ಈಶ್ವರೀಯ ಜ್ಞಾನ ತುಂಬಾ ಏನು ಕೇಳುತ್ತಾರೆ ಆದರೆ ಸ್ವಯಂ ಧಾರಣೆ ಮಾಡುವುದಿಲ್ಲ. ಯಾರು ಸ್ವಯಂ ಧಾರಣೆ ಮಾಡುವುದಿಲ್ಲ ಅವರು ಬೇರೆಯವರಿಗೂ ಧಾರಣೆ ಮಾಡಿಸುವುದಕ್ಕೆ ಆಗುವುದಿಲ್ಲ. ಈ ರೀತಿ ಮೂರನೇ ದರ್ಜೆಯ ಬ್ರಾಹ್ಮಣರು ಇರುತ್ತಾರೆ. ಹೇಗೆ ರಾವಣನಿಗೆ ಪ್ರಕಾಂಡ ವಿದ್ವಾನ್ ಅಂತ ಒಪ್ಪಿಕೊಳ್ಳುತ್ತಾರೆ. ತುಂಬಾ ಜ್ಞಾನಿಯಾಗಿದ್ದ ಆದರೆ ಧಾರಣೆಯಲ್ಲಿ ಕರ್ಮ ಹೇಗೆ ಇದ್ದವು? ನಿಕೃಷ್ಟ ಕರ್ಮ ಮಾಡುವವನು ಆಗಿದ್ದ. ವ್ಯಭಿಚಾರವನ್ನು ಹರಡುವವನು ಆಗಿದ್ದ. ಪರಸ್ತ್ರೀ ಮೇಲೆ ದೃಷ್ಟಿಯನ್ನು ಹಾಕುವವನು ಆಗಿದ್ದ. ಇಂತಹ ಯಾರು ನಿಷ್ಕೃಷ್ಟ ಶ್ರೇಣಿಯ ಬ್ರಾಹ್ಮಣರು ಇರುತ್ತಾರೆ ಅವರು ಮತ್ತೆ ಮೊದಲನೇ ನಂಬರಿನ ಶ್ರೇಣಿಯ ಬ್ರಾಹ್ಮಣ ಎಂದು ಹೇಗೆ ಹೇಳುವುದಕ್ಕೆ ಆಗುತ್ತೆ? ಇಂತಹ ಸಂಖ್ಯಾನುಕ್ರಮದ ಶ್ರೇಣಿಯ ನಿಷ್ಕೃಷ್ಟ ವರ್ಗದ ಬ್ರಾಹ್ಮಣರು ಸಂಖ್ಯಾನುಕ್ರಮದ ಕೆಳಮಟ್ಟದ ಧರ್ಮಗಳಿಗೆ ಹೋಗಿ ಬೀಳುತ್ತಾರೆ. ಯಾವಾಗ ದ್ವಾಪರ ಯುಗದಿಂದ ದ್ವೈತವಾದಿ ಯುಗ ಪ್ರಾರಂಭ ಆಗುತ್ತದೆ ಕೆಲವರು ಇಬ್ರಾಹಿಂನ ಇಸ್ಲಾಂ ಧರ್ಮದಲ್ಲಿ ಬೀಳುತ್ತಾರೆ, ಕೆಲವರು ಬುದ್ಧನ ಬೌದ್ಧ ಧರ್ಮದಲ್ಲಿ ಹೋಗಿ ಬೀಳುತ್ತಾರೆ. ಪಕ್ಕ ಸನಾತನ ಧರ್ಮದವರಾಗಿದ್ದರು ಆದರೆ ಈಶ್ವರೀಯ ಶಿಕ್ಷಣವನ್ನ ಸರಿಯಾಗಿ ಓದದೇ ಇರುವ ಕಾರಣದಿಂದ ಅಪೂರ್ಣತೆ ಉಳಿದು ಬಿಡುತ್ತೆ. ಆ ಒಂದು ಕುಂದು ಕೊರತೆ ಅವರಿಗೆ ಬೇರೆ ಬೇರೆ ಧರ್ಮಗಳಲ್ಲಿ ಬದಲಾಯಿಸುತ್ತದೆ. ಕೆಲವರು ಕ್ರಿಶ್ಚಿಯನ್ ಧರ್ಮದಲ್ಲಿ ಬೀಳುತ್ತಾರೆ, ಮೊಹಮ್ಮದನು ಬಂದ ಮೇಲೆ ಕೆಲವರು ಮುಸ್ಲಿಂ ಧರ್ಮದಲ್ಲಿ ಬೀಳುತ್ತಾರೆ. ನಾವು ಎಲ್ಲರೂ ತಿಳಿದಿದ್ದೇವೆ, ಭಾರತವಾಸಿಗಳೇ ಬೇರೆ ಬೇರೆ ಧರ್ಮಗಳಲ್ಲಿ ಪರಿವರ್ತನೆ ಆಗಿದ್ದಾರೆ. ಬೇರೆ ಧರ್ಮದ ಪಕ್ಕ ಯಾರಾಗಿರುತ್ತಾರೆ ಅವರು ಎಂದೂ ಬದಲಾಗುವುದಿಲ್ಲ. ಪರಿವರ್ತನೆ ಆಗುತ್ತಾ ಆಗುತ್ತಾ ಭಾರತವಾಸಿ ಸನಾತನ ಧರ್ಮದವರ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗುತ್ತೆ. ಏಕೆಂದರೆ ಸನಾತನ ಧರ್ಮದ ಆತ್ಮರು ಬ್ರಹ್ಮಚರ್ಯಕ್ಕೆ ವಿಶೇಷ ಮಾನ್ಯತೆ ಕೊಡುವವರು ಆಗಿರುತ್ತಾರೆ. ಪವಿತ್ರತೆಗೆ ಮಹತ್ವ ಕೊಡುವವರು ಆಗಿರುತ್ತಾರೆ. ಮತ್ತೆ ಬೇರೆ ಬೇರೆ ಧರ್ಮಗಳು ಏನಿವೆ? ವಿಶೇಷವಾಗಿ ವಿದೇಶಿ ಧರ್ಮಗಳು ಲೆಫ್ಟಿಸ್ಟ್ ವಾಮ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ಮತ್ತು ವಾಮ ಮಾರ್ಗದಲ್ಲಿ ಸೃಷ್ಟಿಯ ಆತ್ಮಗಳನ್ನು ಬೀಳಿಸುತ್ತಾರೆ. ವ್ಯಭಿಚಾರಿ ಆಗುತ್ತಾರೆ ಹಾಗೂ ವ್ಯಭಿಚಾರಿ ಮಾಡುತ್ತಾರೆ, ಹಾಗೆ ತುಂಬಾ ತುಂಬಾ ಸೃಷ್ಟಿ ಹುಟ್ಟಿಸುತ್ತಾರೆ. ಹೇಗೆ ಪ್ರಾಣಿಗಳಲ್ಲಿ ಹಂದಿ ಎಷ್ಟು ಮಕ್ಕಳಿಗೆ ಜನ್ಮ ಕೊಡುತ್ತೆ? ನಾಯಿ ಎಷ್ಟು ಮಕ್ಕಳನ್ನು ಹುಟ್ಟಿಸುತ್ತೆ? ಹೀಗೆ ಮನುಷ್ಯರಲ್ಲೂ ಯಾರಾದರೂ ಪ್ರಾಣಿಗಳು ಆಗೋ ವಿಷಯ ಅಲ್ಲ. ಪ್ರಾಣಿಗಳ ತರಹ ಕರ್ಮ ಮಾಡುವ ಮನುಷ್ಯರಾಗಿ ಬಿಡುತ್ತಾರೆ. ಬೇಕಾದರೆ ಅದು ಇಸ್ಲಾಂ ಧರ್ಮ ಇರಲಿ ಕ್ರಿಶ್ಚಿಯನ್ ಧರ್ಮ ಇರಲಿ ಎಷ್ಟೊಂದು ಎಷ್ಟೊಂದು ಮದುವೆಗಳನ್ನ ಮಾಡುತ್ತಾರೆ. ಎಷ್ಟೊಂದು ವಿವಾಹ ವಿಚ್ಛೇದನೆ ಕೊಡುತ್ತಾರೆ, ವಿವಾಹ ವಿಚ್ಛೇದನೆ ಡೈವೋರ್ಸ್ ಕೊಡುತ್ತಾರೆ. ಎಷ್ಟೊಂದು ಹೃದಯಗಳಿಗೆ ದುಃಖ ಆಗುತ್ತಿರಬಹುದು. ಇಂತಹ ಇಂತಹ ದುಃಖ ಕೊಡುವಂತಹ ಧರ್ಮಗಳಲ್ಲಿ ಹೋಗಿ ಇಂತಹ ಆತ್ಮಗಳು ಬೀಳುತ್ತವೆ. ಯಾರು ಈಶ್ವರ ಬಂದ ಮೇಲೆ ಈಶ್ವರನ ವಿದ್ಯೆ ಓದುವುದಿಲ್ಲ. ಈಶ್ವರ ಯಾರು ನರ ಅರ್ಜುನ ಅಂತವರನ್ನು ನಾರಾಯಣ ತರಹ ದೇವತೆ ಮಾಡುವವರು ಆಗಿದ್ದಾರೆ. ಭಗವಂತ ಬರುವುದೇ ಈ ಸೃಷ್ಟಿಗೆ ಮನುಷ್ಯನಿಗೆ ದೇವತೆ ಮಾಡಲು. ಈ ಕಾರ್ಯ ಪ್ರಪಂಚದ ಎಷ್ಟೇ ಉನ್ನತಕ್ಕಿಂತ ಉನ್ನತ ಧರ್ಮಪಿತರು ಆಗಿದ್ದರೂ ಗ್ರೇಟ್ ಫಾದರ್ಸ್ ಕರೆಯಲ್ಪಟ್ಟವರು ಇಬ್ರಾಹಿಂ, ಬುದ್ಧ, ಕ್ರಿಸ್ತ, ಗುರುನಾನಕ್ ಇತ್ಯಾದಿ ಯಾರೂ ಕೂಡ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಆಗಲಿಲ್ಲ. ಆದರೆ ಒಬ್ಬ ಭಗವಂತ ಪರಮಪಿತ ಪರಮಾತ್ಮ ಶಿವನೇ ಆಗಿದ್ದಾರೆ. ಅವರು ಬಂದು ಇಂತಹ ಆತ್ಮೀಕ ವಿದ್ಯೆಯನ್ನು ಓದಿಸುತ್ತಾರೆ. ಅದರಿಂದ ಮನುಷ್ಯ ಆತ್ಮರು ಒಂದೇ ಜನ್ಮದಲ್ಲಿ ನರನಿಂದ ನಾರಾಯಣನ ತರಹ ಆಗುತ್ತಾರೆ. ಮತ್ತು ದೇವತಾನೂ ಕೂಡ ಯಾವ ಪ್ರಕಾರದ್ದು? ಇಂತಹ ದೇವತಾ ಆಗಿ ಮಾಡುತ್ತಾರೆ ಅವರದ್ದು ಶಾಸ್ತ್ರಗಳಲ್ಲಿ ಯಾವುದೇ ನಿಂದನೆ ಇಲ್ಲ. ಮೂವತ್ಮೂರು ಕೋಟಿ ದೇವತೆಗಳ ಬಗ್ಗೆ ಶಾಸ್ತ್ರಗಳಲ್ಲಿ ನಿಂದನೆ ಇದೆ, ಆದರೆ ನಾರಾಯಣನ ಬಗ್ಗೆ ಯಾವುದೇ ನಿಂದನೆ ಇಲ್ಲ. ಆದ್ದರಿಂದ ಲಕ್ಷ್ಮೀ ನಾರಾಯಣರ ಸ್ಮರಣಾರ್ಥವಾಗಿ ಭಾರತ ವರ್ಷದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಭವ್ಯ ಮಂದಿರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ನರ ನಾರಾಯಣರ ಎಷ್ಟೊಂದು ಜ್ಞಾನ ಇದೆ, ಮಾನ ಇದೆ, ಎಷ್ಟೊಂದು ಗೌರವ ಇದೆ. ಹಾಗೆ ಭಗವಂತ ಶಿವ ಬಂದು ಬಿಟ್ಟು ಬ್ರಹ್ಮನ ಮೂಲಕ ಬ್ರಾಹ್ಮಣರಿಂದ ದೇವತೆ ಮಾಡುತ್ತಾರೆ.
ಬ್ರಹ್ಮಕ್ಕೆ ಬ್ರಾಹ್ಮಣರಿಗೆ
ಆದರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರೇ ಆಗುತ್ತಾರೆ. ನಂಬರ್ ವಾರ್ ಶ್ರೇಣಿಯಲ್ಲಿ ಜನ್ಮ ತೆಗೆದುಕೊಳ್ಳುವವರು, ಧಾರಣೆ ಮಾಡುವವರು. ಮತ್ತೆ ಆ ಬ್ರಾಹ್ಮಣರನ್ನು ದೇವತೆಗಳನ್ನಾಗಿಯೂ ಮಾಡಬೇಕಾಗುತ್ತದೆ. ದೇವತೆಗಳನ್ನಾಗಿ ಯಾರು ಮಾಡುತ್ತಾರೆ? ಬ್ರಹ್ಮನ ಮೂಲಕವೇನೋ ಬ್ರಾಹ್ಮಣರು ಆಗುತ್ತಾರೆ. ಹಾಗಾದರೆ ದೇವತೆಗಳನ್ನಾಗಿ ಮಾಡಬೇಕೆಂದರೆ ಶ್ರೇಷ್ಠ ದೇವತೆಯೇ ಆಗಿರಬೇಕಾ, ಅಥವಾ ನಂಬರ್ ವಾರ್ ದೇವತೆಗಳು ದೇವತೆಯನ್ನಾಗಿ ಮಾಡುತ್ತಾರ? ಆದ್ದರಿಂದ ಭಾರತದ ಪರಂಪರೆಯಲ್ಲಿ ಈ ಗಾಯನ ಇದೆ. ಹೀಗೆ ಹೇಳುತ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ದೇವತೆ ದೇವದೇವ ಮಹಾದೇವ, ಇವರು ಎರಡನೇ ಮೂರ್ತಿ ಆಗಿದ್ದಾರೆ. ಅವರಲ್ಲಿ ಆ ನಿರಾಕಾರ ಶಿವ ಜ್ಯೋತಿಬಿಂದು ಪ್ರವೇಶ ಮಾಡುತ್ತಾರೆ. ಖಂಡಿತವಾಗಿ ಅವರು ಬ್ರಾಹ್ಮಣರಲ್ಲಿ ಶ್ರೇಷ್ಠ ಬ್ರಾಹ್ಮಣನೇ ಆಗಿರಬಹುದು. ಆದ್ದರಿಂದ ಶಂಕರನಿಗೂ ಕೂಡ ಜನಿವಾರವನ್ನು ತೋರಿಸುತ್ತಾರೆ. ಅವರ ಚಿತ್ರದಲ್ಲಿ ನೋಡಿರಬಹುದು, ಮೂರು ದಾರಗಳ ಯಜ್ಞೋಪವೀತ ಹೆಗಲ ಮೇಲೆ ಬಿದ್ದಿದೆ. ಹಾಗೂ ಅವರು ಜುಟ್ಟಿನ ದೇವತೆ ಆಗಿದ್ದಾರೆ. ಜುಟ್ಟಿನ ಬ್ರಾಹ್ಮಣ ಆಗುವವರು ಚಿಕ್ಕ ದೊಡ್ಡ ದೇವತಾ ಅಲ್ಲ. ಜ್ಞಾನದ ಲೆಕ್ಕಾಚಾರದಿಂದ ಅವರನ್ನು ಪ್ರಕಾಂಡ ಜ್ಞಾನಿ ಎಂದು ಒಪ್ಪಿಕೊಳ್ಳಲಾಗುತ್ತದೆ. ಜ್ಞಾನದ ಮೂರನೆಯ ಕಣ್ಣನ್ನು ತೋರಿಸಲಾಗುತ್ತದೆ, ತ್ರಿನೇತ್ರಿ ಎಂದು ಹೇಳಲಾಗುತ್ತದೆ. ಈ ಮೂರನೆಯ ಕಣ್ಣು ಸ್ವಯಂ ಪರಮಪಿತ ಪರಮಾತ್ಮ ಶಿವ ಆಗಿದ್ದಾರೆ. ಅವರ ದೃಪತಿಯ ಮಧ್ಯದಲ್ಲಿ ಪ್ರವೇಶ ಮಾಡುತ್ತಾರೆ. ಮತ್ತು ಪ್ರವೇಶವನ್ನು ಮಾಡಿ ಅವರ ಉನ್ನತವಾದ ವಿದ್ಯೆಯ ಆಧಾರದ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯಾರ್ಥಿ ಆಗಿರುವ ಆಧಾರದ ಮೇಲೆ ಅವರಿಗೆ ವಿಶ್ವದ ಸಾಮ್ರಾಜ್ಯವನ್ನು ಕೊಡುತ್ತಾರೆ. ಆದ್ದರಿಂದ ಇಂದಿಗೂ ಗಾಯನ ಇದೆ, ಹರಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗೆ. ಈ ಯೋಗ ಬಲದ ಆಧಾರದ ಮೇಲೆ ತನ್ನನ್ನು ಆತ್ಮ ಎಂದು ತಿಳಿದುಕೊಂಡು ಆ ಪರಮಪಿತ ಪರಮಾತ್ಮ ಶಿವನನ್ನು ನೆನಪು ಮಾಡುವಂತಹ ಶ್ರೇಷ್ಠ ಬ್ರಾಹ್ಮಣ ಯಾರಾಗುತ್ತಾರೆ? ಶ್ರೇಷ್ಠತನದ ಬ್ರಾಹ್ಮಣ ಅವರೇ ಶಂಕರನ ನಾಮರೂಪದಲ್ಲಿ ಸಂಸಾರದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ. ಒಬ್ಬರೇ ದೇವತೆ ಆಗಿದ್ದಾರೆ ಇಡೀ ಸೃಷ್ಟಿಯಲ್ಲಿ, 33 ಕೋಟಿ ದೇವತೆಗಳ ಮಧ್ಯದಲ್ಲಿ ಯಾರ ಹೆಸರು ಶಿವನ ಜೊತೆ ಸೇರಿಸಲಾಗುತ್ತೆ? ಹೇಗೆ ಶಿವ ಸದಾಕಾಲ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿರುವವರು ಆಗಿದ್ದಾರೆ? ಮನಸ್ಸನ್ನು ಹೇಗೆಂದರೆ ಸದಾಕಾಲ ಹಿಡಿತದಲ್ಲಿ ಇಟ್ಟ ಹಾಗೆ ಅವರ ಮನಸ್ಸು ಎಂದೂ ಚಂಚಲ ಆಗುವುದಿಲ್ಲ. ಹೀಗೆಯೇ ಪುರುಷಾರ್ಥಿ ವ್ಯಕ್ತಿತ್ವ ಯಾರು ಶಂಕರನ ಹೆಸರಿನಲ್ಲಿ ಸಂಸಾರದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ ಅವರ ಮನಸ್ಸು ಕೂಡ ವಿದ್ಯೆ ಪೂರ್ತಿ ಆದ ನಂತರ
ಫೈನಲ್ ಪರೀಕ್ಷಾ
ಅಂತಿಮ ಪರೀಕ್ಷೆಗಳಿಂದ ಹಾದು ಹೋದ ನಂತರ ಎಂದಿಗೂ ಕೂಡ ಈ ಜನ್ಮದಲ್ಲಿ ಚಂಚಲ ಆಗುವುದಿಲ್ಲ. ಶಿವನ ಸಮಾನವಾದ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಬೇರೆ ಬೇರೆ ಆತ್ಮಗಳು ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದರಲ್ಲಿ ನಂಬರ್ 1 ಇರುತ್ತಾರೆ. ಆದ್ದರಿಂದ ಅವರ ಹೆಸರು ಶಿವನ ಜೊತೆ ಸೇರಿಸುವುದಿಲ್ಲ. ಶಿವನ ಜೊತೆ ಕೇವಲ ಶಂಕರನ ಹೆಸರು ಸೇರಿಸುತ್ತಾರೆ. ಏನು ಕೆಲಸ ಮಾಡುತ್ತಾರೆ? ಮಾಡಿ ಮಾಡಿಸುವವರು ಶಿವ ಪರಮಾತ್ಮನೇ ಆಗಿದ್ದಾರೆ. ಆದರೆ ಶಂಕರನ ಮೂಲಕ ಏನು ಕಾರ್ಯ ಮಾಡುತ್ತಾರೆ? ಯಾವುದು ಪ್ರಪಂಚದ ಯಾವುದೇ ಮನುಷ್ಯ ಮಾತ್ರರು ಮೂವತ್ತ್ 33 ಕೋಟಿ ದೇವತೆಗಳಲ್ಲಿ ಯಾರೇ ದೇವತೆ ಮಾತ್ರ ಮಾಡುವುದಕ್ಕೆ ಆಗಿಲ್ಲ. ಇವತ್ತಿನಿಂದ 2500 ವರ್ಷಗಳ ಸೃಷ್ಟಿಯ ಇತಿಹಾಸ ಸಿಗ್ತಾ ಇದೆ. ಆ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ಧರ್ಮಪಿತರು ದಿಗ್ಗಜರು ಬಂದರು. ಹಾಗೂ ಪ್ರಪಂಚದ ದೊಡ್ಡ ದೊಡ್ಡ ಧರ್ಮಗಳನ್ನು ಹರಡಿದರು. ಅವರ ಕೋಟೆಗಳ ಲೆಕ್ಕದಲ್ಲಿ ಅನುಯಾಯಿಗಳು ಇದ್ದಾರೆ. ಕ್ರೈಸ್ತನ ಈ ಸಮಯದಲ್ಲಿ 100 ಐವತ್ತು ಕೋಟಿಗಿಂತ ಮೇಲೆ ಅನುಯಾಯಿಗಳು ಇದ್ದಾರೆ. ಇಬ್ರಾಹಿಂಗೂ ಕೂಡ ಏನೂ ಕಡಿಮೆ ಇಲ್ಲ. ಏಕೆಂದರೆ ಪ್ರಪಂಚದಲ್ಲಿ ಎಷ್ಟು ಜಾಸ್ತಿ ಕಾಲ ಇಸ್ಲಾಮಿಗಳು ಶಾಸನೆ ಮಾಡಿದ್ದಾರೆ. ಇಡೀ ಪ್ರಪಂಚದ ಮಧ್ಯದಲ್ಲಿ ಅಷ್ಟು ಇನ್ನಾವ ಧರ್ಮದವರು ಇಷ್ಟು ಜಾಸ್ತಿ ಕಾಲ ಶಾಸನೆ ಮಾಡಲಿಲ್ಲ. ಈ ಕ್ರಿಶ್ಚಿಯನ್ಸ್ಗಳ ಶಾಸನೆ ಕೇವಲ 200-250 ವರ್ಷಗಳಿಂದ ಬಂದಿದೆ. ಈ ಎರಡೂ ಧರ್ಮಗಳ ಅನುಯಾಯಿಗಳ ಸಂಖ್ಯೆ ದಿನ 2ರಷ್ಟು ರಾತ್ರಿ 4ರಷ್ಟು ಹೆಚ್ಚುತ್ತಾ ಹೋಯಿತು. ಆದರೆ ಆ ಧರ್ಮದವರು ತಮ್ಮ ಧರ್ಮದ ಸ್ಥಾಪನೆ ಕಾರ್ಯ ಮಾಡಿದರು. ಆದರೆ ಆ ಧರ್ಮಗಳಲ್ಲಿ ಯಾವ ಹಳೆಯ ಪರಂಪರೆಗಳು ಹರಡುತ್ತಾ ಹೋಯಿತು? ರೂಢಿವಾದಿ ಪರಂಪರೆ, ಅಂಧಶ್ರದ್ಧೆ ಹರಡುವ ಪರಂಪರೆ ಆ ಪರಂಪರೆಗಳ ವಿನಾಶ ಮಾಡಲಿಲ್ಲ. ಅದು ಇಸ್ಲಾಂ ಧರ್ಮವೇ ಆಗಿರಲಿ, ಕ್ರಿಶ್ಚಿಯನ್ ಧರ್ಮವೇ ಆಗಿರಲಿ, ಬೌದ್ಧ ಧರ್ಮವೇ ಆಗಲಿ, ಮುಸ್ಲಿಂ ಧರ್ಮವೇ ಆಗಲಿ, ಸಿಖ್ ಧರ್ಮವೇ ಆಗಲಿ, ಸನ್ಯಾಸಿ ಆಗಲಿ, ಯಾರೇ ಆಗಿರಲಿ, ಆದರೆ ಆ ಧರ್ಮಗಳಲ್ಲಿ ಯಾವ ತಾಮಸಿ ವೃತ್ತಿ ಹರಡಿತು? ಧರ್ಮದ ಹೆಸರಿನಲ್ಲಿ ಎಲ್ಲರೂ ಇಂದು ಅಧರ್ಮಿಗಳಾಗಿದ್ದಾರೆ. ಆ ಅಧರ್ಮಿಗಳ ವಿನಾಶವನ್ನು ಯಾರೂ ಮಾಡಲಿಲ್ಲ. ಹೇಗೆ ಗೀತೆಯಲ್ಲಿ ಬರೆದಿದ್ದಾರೆ, ಧರ್ಮ ಸಂಸ್ಥಾಪನಾರ್ಥಾಯ, ಸತ್ಯ ಧರ್ಮದ ಸ್ಥಾಪನೆ ನಾನು ಬಂದು ಮಾಡುತ್ತೇನೆ. ಮತ್ತು ಯಾವ ಅಸತ್ಯ ಧರ್ಮಗಳು ಇವೆ, ಅಧರ್ಮಿಗಳು ಇದ್ದಾರೆ, ವಿಧರ್ಮಿಗಳು ಇದ್ದಾರೆ, ಧರ್ಮವನ್ನೇ ಒಪ್ಪಿಕೊಳ್ಳದವರು, ನಾನು ಅವರೆಲ್ಲರ ವಿನಾಶವನ್ನು ಮಾಡುತ್ತೇನೆ. ಈ ಕಾರ್ಯವನ್ನು ಪ್ರಪಂಚದಲ್ಲಿ ಯಾರೂ ಮಾಡುವುದಕ್ಕೆ ಆಗಲಿಲ್ಲ. ಈ ಕಾರ್ಯ ಶಂಕರನ ಮೂಲಕ ಸಂಪೂರ್ಣ ಆಗುತ್ತದೆ. ಎಂದಿಗೆ ಸೃಷ್ಟಿಯು ಕಲಿಯುಗದ ಅಂತ್ಯದಲ್ಲಿ ಪೂರ್ತಿಯಾಗಿ ತಮೋ ಪ್ರಧಾನ ಆಗುತ್ತದೆ. ಆ ತಮೋಪ್ರಧಾನ ರಾಕ್ಷಸಿ ಸೃಷ್ಟಿಯನ್ನು ಪರಮಪಿತ ಪರಮಾತ್ಮ ಶಿವ ಶಂಕರನ ಮೂಲಕ ವಿನಾಶ ಮಾಡಿಸುತ್ತಾರೆ. ಆದ್ದರಿಂದ ಶಂಕರನ ಹೆಸರು ತೆಗೆದುಕೊಳ್ಳುವ ಜೊತೆ ಜೊತೆಗೆ ಏನು ಹೇಳುತ್ತಾರೆ? ಹರ ಹರ ಬಂ ಬಂ. ಧಂ ಶಬ್ದದ ಕೂಡ ಉಚ್ಚಾರಣೆ ಮಾಡುತ್ತಾರೆ. ಯಾವಾಗ ಇಡೀ ಪ್ರಪಂಚ ಬಾಂಬ್ಗಳಿಂದ ವಿನಾಶ ಆಗುತ್ತದೆ, ದೊಡ್ಡ ದೊಡ್ಡ ಆಟಮ್ ಬಾಂಬ್ ತಯಾರು ಮಾಡಿ ಇಟ್ಟಿದ್ದಾರೆ ಆ ಇಸ್ಲಾಮಿಗಳು ಕ್ರಿಶ್ಚಿಯನ್ಸ್ಗಳು. ಅದರ ಯಾವಾಗ ಸ್ಫೋಟ ಆಗುತ್ತೆ ಆಗ ಪೃಥ್ವಿ ಅಲುಗಾಡುತ್ತದೆ, ದೊಡ್ಡ ದೊಡ್ಡ ಭೂಕಂಪಗಳು ಬರುತ್ತವೆ. ಮತ್ತು ಆ ಭೂಕಂಪ ಇಷ್ಟೊಂದು ಆಳದಲ್ಲಿ ಬರುತ್ತೆ, ವಿಶಾಲ ರೂಪದಲ್ಲಿ ಬರುತ್ತವೆ. ಏನು ಪ್ರಪಂಚದಲ್ಲಿ ಎಷ್ಟೋ ಎಷ್ಟೋ ಅಂತಸ್ತುಗಳ ಎಷ್ಟೋ ಎಷ್ಟೋ ಕಟ್ಟಡಗಳು ಕಟ್ಟುತ್ತಿದ್ದಾರೆ. ನೂರು ನೂರು ಅಂತಸ್ತಿಗೂ ಎತ್ತರದ ಮನೆಗಳು ಆಗುತ್ತಿವೆ. ಮತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇಂತಹ ಬಹುಮಹಡಿ ಕಟ್ಟಡಗಳಲ್ಲಿ ಸಾವಿರಾರು ಲೆಕ್ಕದಲ್ಲಿ ಜನರು ವಾಸಿಸುತ್ತಿದ್ದಾರೆ. ಆ ಎಲ್ಲ ಬಿಲ್ಡಿಂಗ್ಗಳು ಇಸ್ಪೀಟಿನ ಎಲೆಗಳ ತರಹ ನೆಲಸಮ ಆಗಿ ಹೋಗುತ್ತದೆ. ಪ್ರಪಂಚದ ದೊಡ್ಡದಕ್ಕಿಂತ ದೊಡ್ಡ ಸಾವು ಆಗುತ್ತೆ ಭೂಕಂಪದ ಆಧಾರದಿಂದ. ಆದ್ದರಿಂದ ಶಂಕರನ ಹೆಸರಿನ ಜೊತೆಗೆ ಬಂ ಬಂ ಶಬ್ದವನ್ನು ಕೂಡ ಉಪಯೋಗಿಸಲಾಗುತ್ತದೆ. ಆ ಬಾಂಬ್ಗಳನ್ನು ತಯಾರು ಮಾಡುವ ವಿಜ್ಞಾನಿಗಳು ಯಾರಿದ್ದಾರೆ ಅವರಿಗೆ ಪ್ರೇರಣೆಯನ್ನು ಕೊಡುವವರು ಸ್ವತಃ ಶಂಕರನ ಪಾತ್ರಧಾರಿ ಆಗಿದ್ದಾರೆ. ಬುದ್ಧಿಯೋಗದ ಶಕ್ತಿಯಿಂದ ಅವರ ಬುದ್ಧಿಯನ್ನು ತಿರುಗಿಸುತ್ತಾರೆ. ಆ ವೈಜ್ಞಾನಿಕರಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ತಾವೇ ಮಾಡಿರುವ ರಚನೆಯ ವಿಸ್ಫೋಟ ಮಾಡುವುದಕ್ಕೆ. ಅವರಲ್ಲಿ ಯಾರು ಪರಿಪಕ್ವ ಆತ್ಮಗಳು ಇದ್ದಾರೆ ಯಾವಾಗ ಬೇಕಾದರೂ ಶರೀರವನ್ನು ಬಿಡಬಹುದು ಮತ್ತು ಯಾವಾಗ ಬೇಕೋ ಆಗ ತಮ್ಮ ಶರೀರವನ್ನ ಸ್ವೀಕಾರ ಮಾಡಬಹುದು. ಇಂತಹ ಶಂಕರ ಮತ್ತು ಶಂಕರನ ಅನುಯಾಯಿಗಳು ಮಹಾರುದ್ರ ಮತ್ತು ರುದ್ರನ ಅನುಯಾಯಿಗಳು ರುದ್ರಗಳ ಮತ್ತು ಅವರ ಪೂರ್ತಿ ಸಮೂಹ
ವೈಜ್ಞಾನಿಕ
ಆ ವಿಜ್ಞಾನಿಗಳಲ್ಲಿ ಪ್ರವೇಶವನ್ನು ಮಾಡಿ ಅವರ ಬುದ್ಧಿಯನ್ನು ತಿರುಗಿಸುತ್ತಾರೆ ಮತ್ತು ಪ್ರಪಂಚದ ವಿನಾಶ ಆಗುತ್ತದೆ. ಆದರೆ ಈ ಕಾರ್ಯ ಅಲ್ಲಿಯವರೆಗೆ ನಿಂತಿದೆ. ಎಲ್ಲಿಯವರೆಗೆ ದಿವ್ಯ ಗುಣಗಳ ಸ್ಥಾಪನೆಯ ಕಾರ್ಯವು ಬ್ರಾಹ್ಮಣರಲ್ಲಿ ಯಾರು ಶ್ರೇಷ್ಠರಲ್ಲಿ ಶ್ರೇಷ್ಠ ಬ್ರಾಹ್ಮಣ ಇದ್ದಾರೆ ಉನ್ನತಕ್ಕಿಂತ ಉನ್ನತ ಶ್ರೇಣಿಯ ಆ ದಿವ್ಯ ಗುಣಗಳ ಸ್ಥಾಪನೆ ತಮ್ಮಲ್ಲಿ ಪೂರ್ತಿಯಾಗಿ ಧಾರಣೆ ಮಾಡಿಕೊಳ್ಳುವುದಿಲ್ಲ. ಅದರ ಪರೀಕ್ಷೆಯೂ ಆಗುತ್ತೆ. ಯಾರು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಆ 84ರ ಚಕ್ರದಲ್ಲಿ ಮೊದಲನೇ ಚಕ್ರ ಇದೆ ಮೊದಲ ಜನ್ಮ. ನಾರಾಯಣನ ರಾಜ್ಯದಲ್ಲಿ ಬರುವವರ ಇಂತಹ ಆತ್ಮರು ಸೃಷ್ಟಿಯಲ್ಲಿ ಯಾರೋ ಪ್ರಕೃತಿ ಮಾತೆ ಇದ್ದಾರೆ ಆ ಪ್ರಕೃತಿ ಮಾತೆಯ ಸಂರಕ್ಷಣೆಯಲ್ಲಿ ಅವರು ಬರುತ್ತಾರೆ. ಏಕೆಂದರೆ ಅವರ ಸ್ವಂತ ಪ್ರಕೃತಿ ಅವರ ಸ್ವಂತ ಸ್ವಭಾವ ಸುಧಾರಣೆ ಆಗುತ್ತದೆ. ಯಾರ ಸ್ವಭಾವ ಸಂಸ್ಕಾರ ಮತ್ತು ಪ್ರಕೃತಿ ಸುಧಾರಣೆ ಆಗುವುದಿಲ್ಲವೋ ಅವರಿಗೆ ಪ್ರಕೃತಿ ಸಂರಕ್ಷಣೆಯನ್ನು ಕೊಡುವುದಿಲ್ಲ. ಪ್ರಕೃತಿ ಪರಮಪಿತ ಪರಮಾತ್ಮನ ಎಲ್ಲದಕ್ಕಿಂತ ಶಕ್ತಿಶಾಲಿ ರಚನೆಯಾಗಿದೆ. ಹಾಲನ್ನು ಹಾಲು ಹಾಗೂ ನೀರನ್ನು ನೀರು ಮಾಡುವವರಾಗಿದ್ದಾರೆ. ಆದ್ದರಿಂದ ಮುಸಲ್ಮಾನರ ಶಾಸ್ತ್ರದಲ್ಲೂ ಬರೆದಿದ್ದಾರೆ ಯಾವಾಗ ವಿನಾಶ ಆಗುತ್ತೆ ಯಾರು ಭಗವಂತನ ಬಂದೆ ಮಕ್ಕಳು ಆಗಿದ್ದಾರೆ ಅವರು ತುಂಬಾ ಸುಖಿ ಆಗಿರುತ್ತಾರೆ. ಭಗವಂತನ ಏನು ಪ್ರಕೃತಿ ಇದೆ ಆ ಪ್ರಕೃತಿಯೇ ಅವರನ್ನು ತುಂಬಾ ಸುಖಿಯಾಗಿರುತ್ತೆ. ಮತ್ತು ಯಾರು ಭಗವಂತನ ಭಗವಂತ ಕೊಟ್ಟಿರುವ ಜ್ಞಾನದ ತಿರಸ್ಕಾರ ಮಾಡುವವರಿದ್ದಾರೆ ಅವರ ಮೇಲೆ ಎಲ್ಲದಕ್ಕಿಂತ ದೊಡ್ಡ ಸಂಕಟವನ್ನು ಹಾಕಲಾಗುವುದು. ಆ ಸಂಕಟ ಎದುರಿಸುತ್ತಾ ಎದುರಿಸುತ್ತಾ ಕೊನೆಗೆ ಇಡೀ ಪ್ರಪಂಚ ನಷ್ಟ ಆಗಲಿದೆ. ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತದೆ. ಅದರಲ್ಲಿ ಬಹಳ ಕಡಿಮೆ ಮನುಷ್ಯರು ಇರುತ್ತಾರೆ. ಪ್ರಪಂಚದಲ್ಲಿ 9 ಇಂತಹ ಧರ್ಮಗಳಿವೆ, ಯಾವುದು ಜಾಸ್ತಿಗಿಂತ ಜಾಸ್ತಿ ಸಂಖ್ಯೆಯಲ್ಲಿ ಹರಡಿವೆ? ಹಳೆಯದರಲ್ಲಿ ಹಳೆಯ ಮೊದಲನೇ ನಂಬರಿನ ಧರ್ಮ ಸನಾತನ ಧರ್ಮನೇ ಆಗಿತ್ತು. ಭಗವಂತ ಶಿವನು ಬ್ರಹ್ಮನ ಮೂಲಕ ಯಾವ ಜ್ಞಾನವನ್ನು ಕೊಟ್ಟರು? ಮತ್ತು ಆ ಜ್ಞಾನ ತೆಗೆದುಕೊಳ್ಳುವವರಲ್ಲಿ ಯಾರು ಬ್ರಹ್ಮನ 4 ಶ್ರೇಷ್ಠ ಮಾನಸ ಪುತ್ರರು ಆದರು? ಸನತ್, ಸನಾತನ, ಸನಂದನ, ಸನತ್ ಕುಮಾರ. ಅವರಲ್ಲಿ ಕೂಡ ಯಾರು ಶ್ರೇಷ್ಠಾತಿ ಶ್ರೇಷ್ಠ ಪುತ್ರ ಆಗಿದ್ದರು? ಜ್ಞಾನಯುಕ್ತ ಆತ್ಮ, ಯೋಗಯುಕ್ತ ಆತ್ಮ ಅವರ ಬಿರುದೇ ಆಗಿದೆ ಯೋಗೀಶ್ವರ ಸನತ್ ಕುಮಾರ. ಯೋಗಿಗಳ ಈಶ್ವರ, ಈಶ್ವರ 2-4 ಇರಲ್ಲ. ವಾಸ್ತವವಾಗಿ ಶಂಕರನ ಇನ್ನೊಂದು ಹೆಸರು ಯೋಗೀಶ್ವರ ಸನತ್ ಕುಮಾರ ಆಯಿತು. ಆ ಸನತ್ ಕುಮಾರನ ಮೂಲಕ ಯಾವ ಧರ್ಮದ ಸ್ಥಾಪನೆ ಆಯಿತೋ ಆ ಧರ್ಮದ ಹೆಸರು ಸನಾತನ ಧರ್ಮ ಅಂತ ಬಿತ್ತು. ಹೇಗೆ ಬೇರೆ ಬೇರೆ ಧರ್ಮಗಳು ಇವೆ, ಕ್ರೈಸ್ತ ಮೂಲಕ ಕ್ರಿಶ್ಚಿಯನ್ ಧರ್ಮ, ಬುದ್ಧನ ಮೂಲಕ ಬೌದ್ಧ ಧರ್ಮ, ಧರ್ಮಪಿತನ ಆಧಾರದ ಮೇಲೆ ಧರ್ಮದ ಹೆಸರು ಬೀಳುತ್ತದೆ. ಹೀಗೆಯೇ ಯಾರು ಬ್ರಹ್ಮನ ಶ್ರೇಷ್ಠಾತಿ ಶ್ರೇಷ್ಠ ಪುತ್ರ ಆದರೂ ಅತಿ ಶ್ರೇಷ್ಠ ಬ್ರಾಹ್ಮಣ, ಅವರ ಮೂಲಕ ಏನು ಬ್ರಾಹ್ಮಣ ಧರ್ಮ ಸ್ಥಾಪನೆ ಆಯಿತು? ಮತ್ತು ಆ ಬ್ರಾಹ್ಮಣರು ನಂಬರಿಗೆ ಅನುಸಾರವಾಗಿ ಬ್ರಾಹ್ಮಣರಿಂದ ದೇವತೆಗಳು ಆದರು. ಇಂದಿಗೂ ಕೂಡ ಬ್ರಾಹ್ಮಣರ ಪೂಜೆಯನ್ನು ಮಾಡಲಾಗುತ್ತದೆ. ಒಂದು ವೇಳೆ ಬ್ರಾಹ್ಮಣರ ಶ್ರೇಷ್ಠ ಕರ್ಮ ಇಲ್ಲದಿದ್ರೆ ಅವರ ಪೂಜೆ ಹೇಗೆ ಆಗುತ್ತಿತ್ತು? ಬ್ರಾಹ್ಮಣನಾಗಿ ಅಂತೂ ರಾವಣನೂ ಇದ್ದ, ಕುಂಭಕರ್ಣನೂ ಇದ್ದ, ಮೇಘನಾದನೂ ಇದ್ದ, ಅವರ ಪೂಜೆ ಏಕೆ ಆಗುವುದಿಲ್ಲ? ಏಕೆಂದರೆ ಅವರು ಬ್ರಾಹ್ಮಣರೇನೋ ಆದರೂ ಆದರೆ ಪೂರ್ತಿಯಾಗಿ ವಿದ್ಯೆಯನ್ನು ಓದದೇ ಇರುವ ಕಾರಣದಿಂದ ಕೆಳಮಟ್ಟದ ನಿಕೃಷ್ಟ ಗುಂಪಿನ ಬ್ರಾಹ್ಮಣರಾದರು. ಬ್ರಾಹ್ಮಣರಿಂದ ದೇವತೆ 16 ಕಲಾ ಸಂಪೂರ್ಣರು ಆಗಲಿಲ್ಲ. ಈಗ 2 ಮೂರ್ತಿಗಳ ವಿಷಯ ಏನೋ ಮುಂದೆ ಬಂತು. ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮದ ಸ್ಥಾಪನೆ,
की कर्माओं की शक्ति है।
ಮತ್ತು ಶಂಕರನ ಮೂಲಕ ಯಾವ ಅಸುರಿ ಬ್ರಾಹ್ಮಣರ ಸೃಷ್ಟಿ ಇದೆ ಮೊದಲು ಅದರ ವಿನಾಶ ಆಗುತ್ತದೆ. ಅದರ ನಂತರ ಪ್ರಪಂಚದಲ್ಲಿ ಏನು ಬೇರೆ ಬೇರೆ ಧರ್ಮಗಳಲ್ಲಿ ಪರಿವರ್ತನೆ ಆಗಿದ್ದಾರೆ ಭಾರತವಾಸಿ. ಮುಂಚೆ ಯಾವಾಗಲೋ ಅವರು ಬ್ರಹ್ಮನ ಸಂತಾನರಾಗಿದ್ದರು. ಎಂಬತ್ನಾಲ್ಕರ ಚಕ್ರದ ಪೂರ್ವದಲ್ಲಿ ಯಾವಾಗ ಹೊಸ ಸೃಷ್ಟಿಯ ಸ್ಥಾಪನೆ ಆಗಿತ್ತು ಈಗ ಬದಲಾಗಿ ಬಿದ್ದಿದ್ದಾರೆ. ಅವರದ್ದು ಕೂಡ ನಂಬರ್ ತಗಲುತ್ತೆ. ಆದರೆ ಅವರು ಯಾವ ನಂಬರಿನ ವಿದ್ಯೆಯನ್ನು ಓದುವುದಕ್ಕೆ ಹಕ್ಕುದಾರರಾಗುತ್ತಾರೆ ಅದೇ ನಂಬರಿನ ಪ್ರಾಪ್ತಿ ಮಾಡುತ್ತಾರೆ. ಹಾಗೆ ಮೊದಲನೇ ಮೂರ್ತಿ ಬ್ರಹ್ಮ, ಎರಡನೇ ಮೂರ್ತಿ ಶಂಕರ, ಅವರ ಮೂಲಕ ಅಸುರಿ ಸೃಷ್ಟಿಯ ವಿನಾಶದ ಕಾರ್ಯ ಸಂಪನ್ನ ಆಗುತ್ತದೆ. ಶ್ರೇಷ್ಠ ಬ್ರಾಹ್ಮಣರ ಸೃಷ್ಟಿ ಉಳಿದುಕೊಳ್ಳುತ್ತದೆ. ಯಾರು ಬ್ರಾಹ್ಮಣರಿಂದ ನಿಶ್ಚಿತವಾಗಿ 16 ಕಡೆ ಸಂಪೂರ್ಣ ದೇವತೆಗಳು ಆಗುವವರು ಇದ್ದಾರೆ ಪ್ರಪಂಚದಲ್ಲಿ ಅವರ ಸಂಖ್ಯೆ ಬಹಳ ಕಡಿಮೆ ಆಗುತ್ತದೆ. ಎಷ್ಟು ಸಂಖ್ಯೆ ಉಳಿದುಕೊಳ್ಳುತ್ತದೆ? ಒಂಬತ್ತು ಲಕ್ಷ ನಕ್ಷತ್ರಗಳು ಆಕಾಶದಲ್ಲಿರುತ್ತೆ ಅಂತ ಗಾಯನ ಇದೆ. ಆದರೆ ಆ 900,000 ಆಕಾಶದ ನಕ್ಷತ್ರಗಳು ಜಡ ನಕ್ಷತ್ರಗಳು ಆಗಿವೆ. ಮತ್ತು ಈ ಪ್ರಪಂಚದಲ್ಲಿ 500-700 ಕೋಟಿ ಮನುಷ್ಯ ಸೃಷ್ಟಿಯ ಮಧ್ಯದಲ್ಲಿ 900,000 ಆತ್ಮರೂಪಿ ನಕ್ಷತ್ರಗಳು ಹೀಗಿದ್ದಾರೆ ಅವರು ಚೈತನ್ಯ ನಕ್ಷತ್ರಗಳು ಆಗಿದ್ದಾರೆ. ಯಾವಾಗ ಪ್ರಪಂಚದಲ್ಲಿ ವಿನಾಶ ಆಗುತ್ತೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಲ್ಲಿ ಆಗ ಆ ನಕ್ಷತ್ರಗಳು ಇಡೀ ಸೃಷ್ಟಿಯಲ್ಲಿ ಜ್ಞಾನದ ಪ್ರಕಾಶ ಹರಡುತ್ತವೆ. ಜ್ಞಾನದ ಬೆಳಕು ಹರಡುತ್ತವೆ. ಈ 84 ಜನ್ಮಗಳ ಚಕ್ರಗಳಲ್ಲಿ ಮೊದಲ ಜನ್ಮದ ಚಕ್ರದಲ್ಲಿ ಜನ್ಮ ತೆಗೆದುಕೊಳ್ಳುವಂತಹ ಆತ್ಮಗಳು ಆಗಿದ್ದಾರೆ. ಸತ್ಯಯುಗಕ್ಕೆ 16 ಕಲೆ ಸಂಪೂರ್ಣ ಎಂದು ಹೇಳಲಾಗುತ್ತದೆ. ತ್ರೇತಾವನ್ನು 14 ಕಲೆ ಸಂಪೂರ್ಣ ಎಂದು ಹೇಳಲಾಗುತ್ತದೆ. ದ್ವಾಪರವನ್ನು ದ್ವೈತವಾದಿ ಯುಗ ಆಗಿರುವ ಕಾರಣ ಎಂಟು ಕಲಾ ಸಂಪೂರ್ಣ, ಅದು ಕೂಡ ಪ್ರಾರಂಭದಲ್ಲಿ. ಪ್ರತಿ ಯುಗದಲ್ಲೂ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಮತ್ತು ಕಲಿಯುಗದ ಅಂತ್ಯದಲ್ಲಿ ಕಲಾಹೀನತೆ ಬಂದು ಬಿಡುತ್ತದೆ. ಆತ್ಮದ ಸಂಪೂರ್ಣ ಶಕ್ತಿ ಸಮಾಪ್ತವಾಗುತ್ತದೆ. ಈ ಬಿಂದು ಬಿಂದು ಆತ್ಮಗಳು ಕೂಡ ಒಂದು ಪ್ರಕಾರದ ಬ್ಯಾಟರಿ ಆಗಿದ್ದಾರೆ. ಆತ್ಮರೂಪಿ ಬ್ಯಾಟರಿ ಏನು ಚಾರ್ಜ್ ಆಗುತ್ತೆ? ಯಾವಾಗ? ಯಾರು ಜನರೇಟರ್ ಆಗಿದ್ದಾರೆ? ಪರಮಪಿತ ಪರಮಾತ್ಮ ಶಿವ. ಅವರು ಈ ಸೃಷ್ಟಿಗೆ ಯಾವಾಗ ಬರುತ್ತಾರೆ? ಆಗ ಸಹಜ ಜ್ಞಾನ ಮತ್ತು ಸಹಜ ರಾಜಯೋಗದ ಮೂಲಕ ಈ ಆತ್ಮಗಳ ಬ್ಯಾಟರಿಗಳನ್ನು ಚಾರ್ಜ್ ಮಾಡುತ್ತಾರೆ. ಕೆಲವು ಆತ್ಮಗಳು 16 ಕಲೆ ಸಂಪೂರ್ಣರು ಆಗುತ್ತಾರೆ. ಅವರು ಸತ್ಯಯುಗದ ಆದಿಯಿಂದಲೇ ಜನ್ಮ ತೆಗೆದುಕೊಳ್ಳಲು ಶುರು ಮಾಡುತ್ತಾರೆ. ಪೂರ್ತಿಯಾಗಿ 84 ಜನ್ಮಗಳ ಚಕ್ರವನ್ನು ಸುತ್ತು ಹಾಕುವುದರಲ್ಲಿ ನಿಮಿತ್ತ ಆಗುತ್ತಾರೆ. ಆಲ್ರೌಂಡ್ ಪಾತ್ರಧಾರಿ, ಸರ್ವತೋಮುಖ ಪಾತ್ರಧಾರಿ ಆತ್ಮಗಳು ಆಗಿದ್ದಾರೆ. 900,000 900,000 ಹಾರವು ಪ್ರಸಿದ್ಧ ಇದೆ. ಕಥೆ ಬರುತ್ತೆ, ರಾಣಿಯ ಕೊರಳಲ್ಲಿ 900,000 ಹಾರ. ಅವರು ಇಂತಹ ಯಾವ ರಾಣಿ ಆಗಿದ್ದಾರೆ? ಅವರಂತೂ ಸ್ಥೂಲ ಹಾರ ಅಂತ ತಿಳಿದುಕೊಳ್ಳುತ್ತಾರೆ. ವಾಸ್ತವವಾಗಿ ಉನ್ನತಕ್ಕಿಂತ ಉನ್ನತ ರಾಣಿ ಹೇಳಿ ಅಥವಾ ಮಹಾರಾಣಿ ಹೇಳಿ, ಅವರು ಲಕ್ಷ್ಮಿ ಆಗಿದ್ದಾಳೆ. ನಾರಾಯಣನ ರಾಣಿ ಯಾರು? 900,000 ಆತ್ಮರೂಪದ ಚೈತನ್ಯ ನಕ್ಷತ್ರಗಳ ಕೊರಳಿನ ಹಾರ ಹಾಕಿಕೊಂಡಿರುತ್ತಾಳೆ ಮತ್ತು ಎಲ್ಲರ ಪಾಲನೆ ಮಾಡುತ್ತಾಳೆ. ಇಂತಹ ಪಾಲನೆ ಯಾರು ಲಕ್ಷ್ಮೀ ನಾರಾಯಣರು ಏನು ಈ ಸೃಷ್ಟಿಯಲ್ಲಿ ಮೊದಲನೇ ಜನ್ಮದಲ್ಲಿ ಮಾಡಿದ್ದಾರೆ? ಇಂತಹ ಪಾಲನೆ ಪ್ರಪಂಚದಲ್ಲಿ ಯಾವುದೇ ರಾಜ ಮಾಡಲು ಸಾಧ್ಯವಿಲ್ಲ. ಶ್ರೇಷ್ಠತೆಗಿಂತ ಶ್ರೇಷ್ಠ ಪಾಲನೆ ಆಗಿದೆ. ಈ ಲಕ್ಷ್ಮೀ ನಾರಾಯಣರ ಸೇರಿಸಲ್ಪಟ್ಟ ರೂಪನೇ ಮಹಾನಾರಾಯಣ ಅಥವಾ ಮಹಾಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. ಅವರಿಗೆ 4 ಭುಜಗಳು ಕೊಡಲಾಗುತ್ತದೆ.
ಜೋ ಕ್ಯಾ ಭುಜಾ ವಾಲಾ ಹೂ
ಇಲ್ಲ ಅಂದ್ರೆ ಈ ರೀತಿ ಯಾವ ಮನುಷ್ಯನೂ ಇರೋದಿಲ್ಲ, ಯಾರಾದರೂ ನಾಲ್ಕು ಭುಜಗಳು ಇರೋರು. ಭುಜ ಅಂದರೆ ಸಹಾಯಕರು.
ಲಕ್ಷ್ಮೀ ನಾರಾಯಣಕ್ಕೆ ರಾಜಿನೇ
ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಯಾರು ಶ್ರೇಷ್ಠರಲ್ಲಿ ಶ್ರೇಷ್ಠ ಇಂತಹ ಆತ್ಮಗಳು ಸಹಯೋಗಿಗಳು ಆಗುತ್ತಾರೆ ರಾಜ್ಯಾಧಿಕಾರಿ ರೂಪದಲ್ಲಿ. ಯಾರನ್ನು ಬ್ರಹ್ಮನ ಸಾವಿರ ಭುಜಗಳ ಗಾಯನ ಇದೆ. ಆ ಸಾವಿರ ಭುಜಗಳ ರೂಪದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತಾ ಆಗುವರು. ಆ ದೇವಾತ್ಮರು ಸತ್ಯಯುಗದ ಆದಿಯಲ್ಲಿ 84ರ ಚಕ್ರದ ಮೊದಲನೇ ಜನ್ಮದಲ್ಲಿ ನಂಬರಿಗೆ ಅನುಸಾರವಾಗಿ ನಾರಾಯಣನ ರಾಜ್ಯಾಧಿಕಾರಿಗಳು ಆಗುತ್ತಾರೆ. ಮತ್ತು ಇಂತಹ ರಾಜ್ಯಾಧಿಕಾರಿಗಳು ಆಗುತ್ತಾರೆ, ಆ ಇಡೀ ರಾಜ್ಯ ಸಂಪೂರ್ಣವಾಗಿ ಶುಚಿಯಾಗುತ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳದ್ದು ಇಂತಹ ಮಾನಸಿಕತೆ ಮನಸ್ಥಿತಿ ಉಂಟಾಗುತ್ತದೆ. ಈ ನಾರಾಯಣ ನಮ್ಮ ರಾಜ ಆಗಿಲ್ಲ, ಇವರು ನಮ್ಮ ತಂದೆ ಆಗಿದ್ದಾರೆ ಎಂದು. ಹೇಗೆ ಪರಿವಾರದಲ್ಲಿ ತಂದೆ ಇರುತ್ತಾರೆ ಮತ್ತು ಮಕ್ಕಳು ಕೂಡ ಇರುತ್ತಾರೆ, ಒಂದು ವೇಳೆ ತಂದೆಯ ಅಂಗಡಿ ಇದ್ದರೆ ಕೇವಲ ತಂದೆಯೇ ಹೇಳುತ್ತಾರ, ಇದು ನನ್ನ ಅಂಗಡಿ, ನನ್ನ ವ್ಯಾಪಾರ, ನನ್ನ ಕಾರ್ಖಾನೆ. ಅಥವಾ ಮಕ್ಕಳು ಕೂಡ ಹೇಳುತ್ತಾರೆ ನನ್ನ ಕಾರ್ಖಾನೆ, ನನ್ನ ಅಂಗಡಿ ಎಂದು. ಒಂಬತ್ತು ಲಕ್ಷ ಪ್ರಜೆಗಳು ಏನಿದ್ದಾರೆ ಅವರು ಇಂತಹ ಅನುಭವ ಮಾಡುತ್ತಾರೆ, ಇದು ನನ್ನ ರಾಜ್ಯ. ಇದು ಕೇವಲ ಒಬ್ಬ ನಾರಾಯಣನ ರಾಜ್ಯ ಅಲ್ಲ, ಯಾರ ರಾಜ್ಯ? ನನ್ನ ರಾಜ್ಯ. ನನ್ನ ತಂದೆ ಮತ್ತು ನನ್ನ ರಾಜ್ಯ. ಈಗಿನ ರಾಜರುಗಳಲ್ಲಿ ಯಾರೋ ಸಿಂಹಾಸನದ ಮೇಲೆ ಕುಳಿತಿರುತ್ತಾರೆ, ಎಷ್ಟೊಂದು ಸ್ವಾರ್ಥಿಗಳು ಆಗಿರುತ್ತಾರೆ. ಮತ್ತು 84 ಜನ್ಮಗಳ ಮೊದಲನೆಯ ನಾರಾಯಣ ಅವರು ಎಷ್ಟೊಂದು ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಪರಮಾರ್ಥಿ ಆತ್ಮ ಆಗಿದ್ದಾರೆ. ಇಂತಹ ರಾಜ್ಯವನ್ನು ಪರಮಪಿತ ಪರಮಾತ್ಮ ಶಿವ ಈಗ ಬಂದು ಸ್ಥಾಪನೆ ಮಾಡುತ್ತಿದ್ದಾರೆ. ಈ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ವಿಷ್ಣುವಿನ ರಾಜ್ಯ ಎಂದು ಹೇಳಲಾಗುತ್ತದೆ. ಆದ್ದರಿಂದ ವಿಷ್ಣುವಿನ ಪಾಲನೆಯ ಗಾಯನ ಇದೆ. ವಿಷ್ಣು ಯಾವುದೇ ನಾಲ್ಕು ಭುಜಗಳುಳ್ಳ ದೇವತೆ ಆಗಿರುವುದಿಲ್ಲ. ಇದು ಸ್ಥೂಲ ಭುಜಗಳ ಮಾತು ಅಲ್ಲ. ನಾಲ್ಕು ಸಹಾಯಕ ಆತ್ಮಗಳು ಈ ರೀತಿ ತಯಾರಾಗುತ್ತಾರೆ ಈಶ್ವರೀಯ ಜ್ಞಾನ ತೆಗೆದುಕೊಂಡು. ಅವರ ಸ್ವಭಾವ ಸಂಸ್ಕಾರಗಳು ಸೇರಿ ಒಂದಾಗುತ್ತದೆ. ವಿಷ್ಣು ಎಂದು ಗಾಯನ ಮಾಡಲಾಗುತ್ತದೆ. ಸೃಷ್ಟಿಯ ನಿರ್ಮಾಣದ ಸಮಯದಲ್ಲಿ ಬ್ರಹ್ಮನ ರೂಪದಲ್ಲಿ ಯಾವ ಆತ್ಮ ಪಾತ್ರವನ್ನು ಮಾಡುತ್ತಾರೆ ಅವರು ನಮ್ಮ ಭಾರತ ವರ್ಷದ ಪ್ರಸಿದ್ಧ ಆತ್ಮ ಕೃಷ್ಣ ಆಗಿದ್ದಾರೆ. ಮತ್ತು ಶಂಕರನ ರೂಪದಲ್ಲಿ ಪಾತ್ರ ಮಾಡುವ ಆತ್ಮ ಯಾರಿದ್ದಾರೆ ಅವರು ನಮ್ಮ ಭಾರತದ ಪ್ರಸಿದ್ಧ ಆತ್ಮ ರಾಮ ಆಗಿದ್ದಾರೆ. ರಾಮ ಹಾಗೂ ಕೃಷ್ಣ ಮತ್ತು ಇವರ ಸಹಯೋಗಿನಿ ಶಕ್ತಿಯರು ರಾಧಾ ಮತ್ತು ಸೀತಾ. ಈ ನಾಲ್ವರ ಸಂಸ್ಕಾರಗಳು ಸೇರಿ ಒಂದಾಗುತ್ತದೆ, ಕ್ಷೀರಖಂಡ ಆಗುತ್ತದೆ, ಪರಸ್ಪರ ಸಾಮರಸ್ಯ ಉಂಟಾಗುತ್ತದೆ. ಇವತ್ತಿನ ಪತಿ ಪತ್ನಿಗಳಲ್ಲಿ ಗಂಡ ಹೆಂಡತಿಯರಲ್ಲಿ ಎಷ್ಟೊಂದು ಜಗಳ ಆಗುತ್ತದೆ, ಎಷ್ಟೊಂದು ಸಂಸ್ಕಾರಗಳ ಜಗಳ ಆಗುತ್ತದೆ, ಏಕೆ ಆಗುತ್ತೆ? ಆದರೆ ಇವರು ಭಾರತವಾಸಿಗಳೇ ಆಗಿದ್ದಾರೆ, ಆದರೂ ಜಗಳ ಏಕೆ ಆಗುತ್ತೆ? ಇದಕ್ಕೆ ಆಗುತ್ತೆ, 2,500 ವರ್ಷದ ಈ ದ್ವೈತವಾದಿ ಯುಗದಲ್ಲಿ ಯಾರು ಶಾಸನ ಮಾಡುವವರು ಆಗಿದ್ದಾರೆ? ಯಾರು ಧರ್ಮನೇತರು ಆಗಿದ್ದಾರೆ, ಧರ್ಮಪಿತರು ಆಗಿದ್ದಾರೆ, ಅವರು ದ್ವೈತವಾದಿ ಧರ್ಮ ಹರಡಿದರು. ಆ ಅಧರ್ಮಿಗಳ ವಿಧರ್ಮಿಗಳ ಸಂಘದ ರಂಗಲ್ಲಿ ಬರುತ್ತಾ ಬರುತ್ತಾ ಭಾರತವಾಸಿಗಳು ಅವರ ವಿಪರೀತ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಂಡರು. ಇವತ್ತು ಕೂಡ ಭಾರತದ ಜನರು ವಿದೇಶಗಳನ್ನು, ವಿದೇಶಿ ಸಂಸ್ಕೃತಿಗಳನ್ನು ಎಷ್ಟೊಂದು ತಮ್ಮದಾಗಿಸಿಕೊಂಡು ಹೋಗುತ್ತಿದ್ದಾರೆ. ಮಾನಸಿಕತೆ ಕೆಳಗೆ ಬೀಳುತ್ತಾ ಹೋಗುತ್ತದೆ. ಎಲ್ಲಿ ಇವತ್ತಿನ ಸ್ತ್ರೀ ಪುರುಷರ ಮಾನಸಿಕತೆ, ದಂಪತಿಗಳ ಮಾನಸಿಕತೆ, ಮತ್ತು ಎಲ್ಲಿಯ ಲಕ್ಷ್ಮೀ ನಾರಾಯಣರಂತಹ ದಂಪತಿಗಳು ಹುಡುಕಿ 900,000 ತಯಾರು ಆಗುತ್ತಾರೆ, ಅಂದರೆ 4.5 ಲಕ್ಷ ದಂಪತಿಗಳು. ಅವರ ಮಾನಸಿಕತೆ ಆತ್ಮಿಕ ಸ್ಥಿತಿಯುಳ್ಳವರು, ದೇಹಾಭಿಮಾನದ ಹೆಸರು ಗುರುತು ಇರುವುದಿಲ್ಲ. ಇಬ್ಬರಲ್ಲಿ ಎಷ್ಟೊಂದು ಭೂಮಿ ಆಕಾಶದಷ್ಟು ಅಂತರ ಉಂಟಾಗುತ್ತದೆ. ಹಾಗೆಯೇ ಈ ಮೂವರು ದೇವತೆಗಳು ಇದ್ದಾರೆ, ಅವರ ಮೂಲಕ ಪರಮಪಿತ ಪರಮಾತ್ಮ ಶಿವ ಈ ಮೂವರು ಮೂರ್ತಿಗಳಿಂದ ಹೊಸ ಸೃಷ್ಟಿಯ ಸ್ಥಾಪನೆ, ಹಳೆಯ ಸೃಷ್ಟಿಯ ವಿನಾಶ ಮತ್ತು ಹೊಸ ಪ್ರಪಂಚದ ಪಾಲನೆಯ ಕಾರ್ಯವನ್ನು ಸಂಪನ್ನಗೊಳಿಸುತ್ತಾರೆ. ಈ ಕಾರ್ಯ ಈಗ ಸಂಪನ್ನ ಆಗುತ್ತಿದೆ. ಇದರ ನೆನಪಿನರ್ಥವಾಗಿ ಈಗಲೂ ಭಾರತ ವರ್ಷದಲ್ಲಿ ಯಾವಾಗ ಧ್ವಜ ಹಾರಿಸುತ್ತಾರೆ ಆಗ ಹಾಡು ಹಾಡುತ್ತಾರೆ, ವಿಶ್ವ ವಿಜಯವನ್ನು ಮಾಡಿ ತೋರಿಸುತ್ತೇವೆ. ಅರೆ, ಈ ಸ್ಥೂಲ ಬಟ್ಟೆಯ ಧ್ವಜ ವಿಶ್ವ ವಿಜಯವನ್ನು ಮಾಡುತ್ತದೆಯಾ? ಒಂದು ಕಡೆ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ, ಈ ಶರೀರವೇ ವಸ್ತ್ರ ಆಗಿದೆ. ಆದರೂ ಬುದ್ಧಿಯಲ್ಲಿ ಈ ವಿಷಯ ಬರುವುದಿಲ್ಲ, ಶರೀರ ರೂಪದ ಯಾವುದೋ ಮೂರು ವಸ್ತ್ರಗಳು ಇರುತ್ತವೆ ಎಂದು. ಬ್ರಹ್ಮ ವಿಷ್ಣು ಶಂಕರ ಅವರ ಸಮ್ಮಿಳಿತವಾದ ಪ್ರಯತ್ನದಿಂದ ಇಡೀ ವಿಶ್ವದಲ್ಲಿ ಈ ಈಶ್ವರೀಯ ಧ್ವಜವನ್ನು ಹಾರಿಸಲಾಗಿದೆ. ಭಗವಂತ ಪರಮಪಿತ ಪರಮಾತ್ಮ ಶಿವ ಈ ಮೂರು ಶರೀರ ರೂಪದ ವಸ್ತ್ರಗಳನ್ನು ಪ್ರಪಂಚದಲ್ಲಿ ಪ್ರತ್ಯಕ್ಷ ಮಾಡಲು ಬಂದಿದ್ದಾರೆ. ಶಿವನಂತೂ ಅಪ್ರತ್ಯಕ್ಷ ಆಗಿದ್ದಾರೆ, ಅವ್ಯಕ್ತ ಆಗಿದ್ದಾರೆ. ಸದಾಕಾಲ ಜ್ಯೋತಿಬಿಂದು ಆಗಿದ್ದಾರೆ, ಸದಾ ಶಿವ ಎಂದು ಕರೆಯಲಾಗುತ್ತದೆ. ಆದರೆ ಅವರು ಯಾರ ಮೂಲಕ ವ್ಯಕ್ತ ಆಗುತ್ತಾರೆ? ತ್ರಿಮೂರ್ತಿಗಳ ಮೂಲಕ. ಈ ಮೂರು ಮೂರ್ತಿಗಳು ಸಂಸಾರದಲ್ಲಿ, ಪ್ರತ್ಯಕ್ಷದಲ್ಲಿ, ಚೈತನ್ಯದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಜ್ಞಾನದ ಮೂರನೇ ಕಣ್ಣಿಂದ ಇವರನ್ನು ಪರಿಚಯಿಸುವ ಮಾತಾಗಿದೆ. ಯಾರಲ್ಲಿ ಎಷ್ಟು ಜ್ಞಾನದ ಆಳ ಇರುತ್ತೆ ಅವರು ಅಷ್ಟೇ ತಂದೆಯ ಈ ಮೂರು ಸ್ವರೂಪವನ್ನು ಪರಿಚಯ ಮಾಡಿಕೊಂಡು ಅವರ ಸಹಯೋಗಿಗಳು ಆಗಬಹುದು. ತ್ರಿಮೂರ್ತಿ ಶಿವನನ್ನು ಗುರುತಿಸದೆ ಹೋದರೆ, ಸಹಯೋಗಿಗಳು ಆಗದೇ ಹೋದರೆ ಜನ್ಮ ಜನ್ಮಾಂತರದಲ್ಲಿ ರಾಜ್ಯಾಧಿಕಾರಿ ಕೂಡ ಆಗುವುದಿಲ್ಲ. ಏಕೆಂದರೆ ಒಬ್ಬ ಭಗವಂತ ಶಿವನೇ ಆಗಿದ್ದಾರೆ, ಅವರೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಸಹಜ ಜ್ಞಾನ ಮತ್ತು ಸಹಜ ರಾಜಯೋಗದ ಆಧಾರದ ಮೇಲೆ ಜನ್ಮ ಜನ್ಮಾಂತರಕ್ಕೆ ರಾಜಾಯಿ ಪ್ರಾಪ್ತಿ ಮಾಡಿಸುತ್ತಾರೆ. ಇಲ್ಲ ಅಂದ್ರೆ ಪ್ರಪಂಚದಲ್ಲಿ ಯಾವುದೇ ಶಾಲೆ ಕಾಲೇಜುಗಳು ಇಲ್ಲ ಎಲ್ಲಿ ವಿದ್ಯೆಯನ್ನು ಓದಿಸಿ ರಾಜ ಮಾಡುತ್ತಾರೆ. ಇದೊಂದೇ ಈಶ್ವರೀಯ ವಿದ್ಯೆ ಆಗಿದೆ ಎಲ್ಲಿ ರಾಜಯೋಗದ ವಿದ್ಯೆ ಓದಿಸಿ ಮನುಷ್ಯ ಆತ್ಮಗಳಿಗೆ ಇಂತಹ ಸ್ವತಂತ್ರರನ್ನಾಗಿ ಮಾಡಲಾಗುತ್ತೆ, ರಾಜರ ತರಹ ಸ್ವತಂತ್ರ ಆಗಿಬಿಡುತ್ತಾರೆ. ರಾಜ ಎಂದೂ ಯಾರಿಗೂ ಅಧೀನ ಆಗಿರುವುದಿಲ್ಲ. ಮತ್ತು ಬೇರೆ ಧರ್ಮದವರು ಧರ್ಮಪಿತರು ಯಾರೆಲ್ಲ ಬಂದಿದ್ದಾರೆ ಅವರಂತೂ ಇಡೀ ಸೃಷ್ಟಿಯನ್ನು ಅಧೀನ ಮಾಡಿ ಇಟ್ಟಿದ್ದಾರೆ. ತಾವು ಸ್ವಸ್ಥಿತಿಯಲ್ಲಿ ಇರುವವರು ಅಲ್ಲ ಮತ್ತು ಬೇರೆಯವರಿಗೂ ಸ್ವಸ್ಥಿತಿಯಲ್ಲಿರೋ ವಿದ್ಯೆ ಓದಿಸುವವರಲ್ಲ. ಪರಮಪಿತ ಪರಮಾತ್ಮ ಶಿವನಂತೂ ಸದಾಕಾಲ ಸ್ವಸ್ಥಿತಿಯಲ್ಲಿ ಇರುವವರು ಆಗಿದ್ದಾರೆ. ಸದಾಕಾಲ ಜ್ಯೋತಿಬಿಂದು ಸ್ವರೂಪ ಆಗಿದ್ದಾರೆ ಎಂದೂ ಕೂಡ ಶರೀರದ ಬಂಧನದಲ್ಲಿ ಬರುವುದಿಲ್ಲ. ಅವರೇ ಬಂದು ಸ್ವತಂತ್ರತೆಯ ವಿದ್ಯೆ ಸ್ವಸ್ಥಿತಿಯ ಮೂಲಕ ಕಲಿಸುತ್ತಾರೆ. ಈಗ ಯಾರು ಕಲಿಯುತ್ತಾರೆ ಅವರೇ ಜನ್ಮ ಜನ್ಮಾಂತರದ ರಾಜಾಯಿ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಒಂದು ಜನ್ಮದ ರಾಜಾಯಿ ಅಲ್ಲ, ಆತ್ಮದಲ್ಲಿ ಜನ್ಮ ಜನ್ಮಾಂತರಕ್ಕೆ ರಾಜಾಯಿಯ ಸಂಸ್ಕಾರ ತುಂಬಿ ಹೋಗುತ್ತದೆ. ಈ ಅಂದ್ರೆ ಭಾರತ ವರ್ಷದಲ್ಲಿ 100, 150, 200 ವರ್ಷಗಳಿಂದ ಕ್ರಿಶ್ಚಿಯನ್ಸರ ಶಾಸನೆ ನಡೆಯಿತು. ಆ ಕ್ರಿಶ್ಚಿಯನ್ಸರು ಏನು ವಿದ್ಯೆ ಓದಿಸಿದರು? ಇಂತಹ ನಾಯಿ ವಿದ್ಯೆ ಕಲಿಸಿದರು. ಈ ವಿದ್ಯೆ ಓದಿದರೆ ನಾವು ನಿಮಗೆ ನೌಕರರನ್ನಾಗಿ ಮಾಡುತ್ತೇವೆ. ಉನ್ನತಕ್ಕಿಂತ ಉನ್ನತ ನೌಕರಿ ಪಡಿಸುತ್ತೇವೆ ಅಂದರೆ ಪ್ರಜೆ ಮಾಡುತ್ತೇವೆ. ತುಳಸಿದಾಸರು ಕೂಡ ಬರೆದಿದ್ದಾರೆ, ಸುರ ನರಮುನಿ ಸಬಕಿ ಯಹರೈತಿ ಸ್ವಾರಸ ನಾಗಕರೇ ಸಬು ಪ್ರೀತಿ. ರಥ ರೂಪದ ಶರೀರ ಯಾರು ಯಾರಿಗೆ ಇದೆ ಅವರೆಲ್ಲ ಸ್ವಾರ್ಥಿಗಳು ಆಗಿದ್ದಾರೆ. ಪರಮಾತ್ಮ ಮತ್ತು ಯಾರು ಸ್ವತಃ ಸ್ವಾರ್ಥಿಯಾಗಿರುತ್ತಾರೆ ಅವರು ಬೇರೆಯವರನ್ನು ಸ್ವಾರ್ಥಿಗಳನ್ನಾಗಿ ಮಾಡುತ್ತಾರೋ ಅಥವಾ ಪರಮಾರ್ಥಿಗಳನ್ನಾಗಿ ಮಾಡುತ್ತಾರೋ? ಸ್ವಾರ್ಥಿಗಳನ್ನಾಗಿಯೇ ಮಾಡುತ್ತಾರೆ. ಕೇವಲ ಒಬ್ಬ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ, ಅವರು ಜನರ ಮರಣ ಚಕ್ರದಲ್ಲಿ ಬರುವುದಿಲ್ಲ, ಅವರಿಗೆ ತನ್ನದೇ ಆದ ರಥ ಇಲ್ಲ. ಗರ್ಭದಿಂದ ಜನ್ಮ ಪಡೆಯುವುದೇ ಇಲ್ಲ. ಅವರು ಇಂತಹ ವಿದ್ಯೆಯನ್ನು ಓದಿಸುತ್ತಾರೆ, ಹೇ ಭಾರತವಾಸಿಗಳೇ, ನೀವಂತೂ ವಿಶ್ವ ಕಲ್ಯಾಣಕಾರಿಗಳು ಆಗಿದ್ದೀರಾ. ಈ ವಿಶ್ವ ಕಲ್ಯಾಣಕಾರಿಯ ವೃತ್ತಿ ತಂದೆ ಬಂದು ಓದಿಸಿದ್ದರು. ಆ ವೃತ್ತಿ ಈಗಲೂ ಭಾರತದಲ್ಲಿ ನಡೆಯುತ್ತಿದೆ. ಹೇಗೆ? ಪ್ರಪಂಚದ ಯಾವುದೇ ಇಂತಹ ದೇಶ ಇಲ್ಲ, ಯಾವುದೇ ಇಂತಹ ಧರ್ಮ ಇಲ್ಲ, ಅವರು ಬೇರೆ ಧರ್ಮದವರನ್ನು ತಮ್ಮವರನ್ನಾಗಿಸಿಕೊಂಡು ತನ್ನ ದೇಶದಲ್ಲಿ ನೆಲೆ ಕೊಟ್ಟಿರುವಂತಹವರು. ಒಂದು ಭಾರತವೇ ಈ ರೀತಿ ಇದೆ. ಕ್ರಿಶ್ಚಿಯನ್ನರು ಬಂದರು, ಕ್ರಿಶ್ಚಿಯನ್ನರನ್ನು ತಮ್ಮ ಬಂಧು ವರ್ಗದವರನ್ನಾಗಿ ಮಾಡಿಕೊಂಡು ದೇಶದಲ್ಲಿ ಇಟ್ಟುಕೊಂಡರು. ಮುಸಲ್ಮಾನರು ಬಂದರು, ಭಲೆ ದರೋಡೆಕೋರರಾಗಿ ಬಂದರು, ಆ ಮುಸಲ್ಮಾನರನ್ನು ತಮ್ಮವರನ್ನಾಗಿ ಜೊತೆ ಸೇರಿಸಿಕೊಂಡರು. ಏಕೆ? ವಸುದೈವ ಕುಟುಂಬಕಂ. ಇಡೀ ಭೂಮಿ ನಮ್ಮ ಕುಟುಂಬ ಆಗಿದೆ. ಈ ಭಾರತ ಮಾತ ಮಾತೃದೇಶ ಆಗಿದೆ. ಮಾತೆಯ ಮಡಿಲಲ್ಲಿ ದುಷ್ಟ, ಲಂಪಟ, ಕಳ್ಳ, ದರೋಡೆಕೋರ ಎಂತಹ ಮಕ್ಕಳು ಆಗಿದ್ದರು, ಮಾತೆ ಅವರನ್ನು ತನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾಳೆ. ಬೇರೆ ದೇಶಗಳನ್ನು ಮಾತೃ ಪ್ರಧಾನ ದೇಶ ಎಂದು ಹೇಳುವುದಿಲ್ಲ, ಭಾರತವೇ ಮಾತೃ ಪ್ರಧಾನ ದೇಶ ಆಗಿದೆ. ಏಕೆ? ಏಕೆಂದರೆ ಭಾರತದಲ್ಲಿ ಯಾವಾಗ ತಂದೆ ಬರುತ್ತಾರೆ ಆಗ ಎಲ್ಲರಿಗಿಂತ ಜಾಸ್ತಿ ಮಾತೆಯರೇ ದುಃಖಿತರು ಆಗುತ್ತಾರೆ. ಮಾತೆಯರಿಗೆ ಧರಣಿ ಅಂತ ಹೇಳಲಾಗುತ್ತೆ. ಧಾರಣೆಯ ಶಕ್ತಿ, ಪ್ಯೂರಿಟಿ, ಪವಿತ್ರತೆಯದು ಭಾರತ ಮಾತೆಯರಲ್ಲಿ ಇರುತ್ತಾ ಅಥವಾ ವಿದೇಶದ ಕನ್ಯೆ ಮಾತೆಯರಲ್ಲಿ ಇರುತ್ತಾ? ಅವರಂತೂ ಒಬ್ಬ ಪತಿಯನ್ನು ಬಿಟ್ಟು ಬಹಳ ಬೇಗ ಇನ್ನೊಬ್ಬರನ್ನು ಜೊತೆ ಮಾಡಿಕೊಳ್ಳುತ್ತಾರೆ. ಭಾರತದಲ್ಲಿ ಈ ಪರಂಪರೆ ಇದೆ, ಜೀವನದಲ್ಲಿ ಒಬ್ಬ ಗಂಡ ಮಾಡಿದರೆ ಜೀವನದಲ್ಲಿ ಮತ್ತೆ ಬೇರೆ ಗಂಡ ಮಾಡಿಕೊಳ್ಳುವುದಿಲ್ಲ. ಪವಿತ್ರತೆಯನ್ನು ತುಂಬಾ ಉನ್ನತ ಅಂತ ತಿಳಿದುಕೊಳ್ಳುತ್ತಾರೆ. ಈ ಭಾರತ ಮಾತೆಯರ ಬುದ್ಧಿ ರೂಪದ ಧರಣಿ ಇಂತಹ ಶ್ರೇಷ್ಠ ಧರಣಿಯಾಗಿದೆ. ಅವರಲ್ಲಿ ಭಗವಂತ ತಂದೆ ಬಂದು ಈ ಜ್ಞಾನದ ಬೀಜಾರೋಪಣವನ್ನು ಮಾಡುತ್ತಾರೆ. ಅವರು ಮಾತೆಯರ ಮೂಲಕ ಸ್ವರ್ಗದ ಗೇಟ್ನ ಬಾಗಿಲಿನ ಉದ್ಘಾಟನೆಯನ್ನು ಮಾಡುತ್ತಾರೆ, ಸ್ವರ್ಗದ ಬಾಗಿಲನ್ನು ತೆರೆಸುತ್ತಾರೆ. ಇದು ಮಾತೆಯರ ಕಾರ್ಯ ಆಗಿದೆ. ಆದ್ದರಿಂದ ಮಾತಾ ಗುರು ಅಂತಾನೂ ಗಾಯನ ಇದೆ. ಮಾತಾ ಗುರು ಇಲ್ಲದೆ ಉದ್ಧಾರ ಆಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಯಾವ ಮಾತೆಯರು? ಯಾರು ಈಶ್ವರೀಯ ಜ್ಞಾನವನ್ನು ತೆಗೆದುಕೊಂಡು ಪವಿತ್ರತೆಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು. ಆ ಮಾತೆಯರಲ್ಲ, ಅವರು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನರಕದ ಬಾಗಿಲನ್ನು ಕೂಡ ತೆರೆದು ಕುಳಿತುಕೊಳ್ಳುತ್ತಾರೆ. ನಾರಿ ನರಕದ ದ್ವಾರ ಎಂದು ಮನುಷ್ಯ ಗುರುಗಳು ಹೇಳುತ್ತಾರೆ. ಭಗವಂತನ ವಾಕ್ಯ ಇಲ್ಲ ನಾರಿ ನರಕದ ದ್ವಾರ ಅಂತ. ನಾರಿಯರನ್ನು ಭಗವಂತ ಬಂದಾಗ ಸ್ವರ್ಗದ ಬಾಗಿಲು ತೆರೆಯಲು ನಿಮಿತ್ತರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಭಾರತದ ಪರಂಪರೆಯಲ್ಲಿ ಶಾಸ್ತ್ರಗಳಲ್ಲೂ ಈ ಗಾಯನ ಇದೆ. ಯಾವಾಗ ದಂಪತಿಯರ ಹೆಸರನ್ನು ಹೇಳಲಾಗುತ್ತದೆ ಆಗ ಮೊದಲು ಸೀತೆ, ನಂತರ ರಾಮ, ಮೊದಲು ಲಕ್ಷ್ಮಿ, ನಂತರ ನಾರಾಯಣ. ಏಕೆ? ಮೊದಲು ರಾಧಾ, ನಂತರ ಕೃಷ್ಣ. ಏಕೆ? ಏಕೆಂದರೆ ಪವಿತ್ರತೆಯ ಧಾರಣೆ ಪುರುಷ ಪ್ರಕೃತಿ ಮಾಡುವುದಕ್ಕೆ ಆಗುವುದಿಲ್ಲ. ಕನ್ಯೆಯರು ಮಾತೆಯರು ಪವಿತ್ರತೆಯ ಧಾರಣೆಯನ್ನು ಬಹಳ ಬೇಗ ಮಾಡಿಕೊಳ್ಳುತ್ತಾರೆ. ಬಹಳ ದುಃಖಿನೂ ಅವರೇ ಆಗಿದ್ದಾರೆ. ಆದ್ದರಿಂದ ಶಾಸ್ತ್ರದಲ್ಲಿ ಬರೆದಿದ್ದಾರೆ, ಧರಣಿಯ ಉದ್ಧಾರ ಮಾಡುವುದಕ್ಕಾಗಿ ಭಗವಂತನ ಬರುತ್ತಾನೆ. ಯಾವಾಗ ಧರಣಿಯ ಮೇಲೆ ಪಾಪಗಳ ಭಾರ ಬಹಳ ಜಾಸ್ತಿಯಾಗುತ್ತದೆ ಆಗ ಬಂದು ಧರಣಿ ಮಾತೆಯನ್ನು ಉದ್ಧಾರ ಮಾಡುತ್ತಾರೆ. ಆದರೆ ಯಾವುದೇ ಸ್ಥೂಲ ಧರಣಿಯ ಮಾತಾಗಿಲ್ಲ. ಭಾರತ ಮಾತಾ ಎಂದು ಹೇಳಲಾಗುತ್ತದೆ. ಹಾಗಾದರೆ ಸ್ಥೂಲ ಧರಣಿಗೆ ಮಾತೆ ಎಂದೇನಾದರೂ ಹೇಳುತ್ತಾರಾ? ಇಲ್ಲ. ಯಾರು ಧಾರಣಾ ಶಕ್ತಿ ರೂಪದ ಆತ್ಮಗಳು ಇದ್ದಾರೆ ಅವರು ದಿವ್ಯ ಗುಣಗಳ ಧಾರಣೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಸಹಯೋಗವನ್ನು ಕೊಟ್ಟಿದ್ದಾರೆ. ಓಂ ಶಾಂತಿ.